ஹரி ஓம் ஸ்ரீ குருப்போ நம. அப்ரமம் மங்கரயிதம் அஜடம் விம்லம் சதா ஆனந்த தீர்த்தமத்லம் வதே தாப்ரயாபகம் நித்யா சித்தாந்த துத்வாந்த வித்வம்ஷ்ண சக்ஷண சைதீர்த்தாக்கத்தை பாசதாம் நோகதம்பரே அத்திகட்ட கல்போயம் பிரத்யேசரி வியாசரித்த குரு பூயாத் ஸ்மதிஷ்டாத் சித்தே தப்போ வித்யா விரத்தியாதி சத்குணமுகாகரானம் வாதிராஜகுரூன் வந்தியை கிருதாஷியார் பூஜ்ய ராகவேந்திராய சத்யதர்மரதாய பஜதாம் கல்பவருஷாய நமதாம் காமதேனவே துருவாதி துவாந்திரவே வைஷ்ணவேந்தீவரேந்தவே ஸ்ரீராகவேந்திர குருவே நமோத்தியாளவே ஆபால் மொழி பரியந்தம் குருநாமாப்தியம் ஸ்மரே தேன விக்னாஹ பிரணஷ்யந்தி சித்தியந்த மனோரதாஹ ஹரிஹி ஓம் ஸ்ரீ குருப்யோ நம. ನಾವು ಶ್ರೀಮದ್ ವಾದಿರಾಜ ಶ್ರೀಪಾದಂಗಳವರು ರಚಿಸಿರುವಂತಹ ಯುಕ್ತಿಮಲ್ಲಿಕ ಅನ್ನುವ ಗ್ರಂಥ ಅದು ಪ್ರತ್ಯೇಕವಾಗಿರುವಂತಹದ್ದು. ಹೆಸರು ಹೇಳಿದಂತೆ ಯುಕ್ತಿಗಳನ್ನು ಉಪಯೋಗಿಸಿಕೊಂಡು ವಿಷ್ಣು ಸರ್ವೋತ್ತಮತ್ವವನ್ನು ಆಚಾರ್ಯ ಮಧ್ವಶಾಸ್ತ್ರದ ಪಾರಮ್ಯವನ್ನು ನಮಗೆ ಚೆನ್ನಾಗಿ ತಿಳಿಸಿಕೊಡುವಂತಹ ಬಹಳ ಆಳವಾದಂತಹ ಒಂದು ಕೃತಿಯಾಗಿದೆ. ಈ ಕೃತಿಯನ್ನು ಮಾಡುವಾಗ ಕೆಲವು ಧ್ಯಾನ ಶ್ಲೋಕಗಳು ನಾವು ಹೇಳುವಂತಹದ್ದನ್ನು ಇದರಲ್ಲೇ ಬರುವಂತಹದ್ದು. ಉದಾಹರಣೆಗೆ ವ್ಯಾಸಾಯ ಭವನಾಶಾಯ ಶೀಶಾಯ ಗುಣರಾಶಯೇ ಹುದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅನ್ನೋದು ಅದು ಯುಕ್ತಿ ಮಲ್ಲಿಕೆಯಲ್ಲಿಯೇ 4ನೇ ಶ್ಲೋಕ ಅದು ಬರುತ್ತೆ. ಅದನ್ನು ನೋಡೋಣ. ಅದಾದ ಮೇಲೆ ಇಲ್ಲಿ ಅವರು ಈ ಯಾಕೆ ಅಂದ್ರೆ ಇವರು ಮಾಡಿದ ರೀತಿಯಲ್ಲೇ ಜಗನ್ನಾಥ ದಾಸರು ಅವರು ಹರಿಕಥಾನುಸಾರ ಮಾಡುವಾಗ ಇವರೊಂದು ಪಂಥ ಒಂದು ಮಾಡಿದ್ದಾರೆ. ಏನು ಅಂತ ಹೇಳಿದರೆ ಒಂದೊಂದು ಟಾಪಿಕ್ ತಗೊಂಡು ಆ ಟಾಪಿಕ್ನ ಹೆಸರಿನಲ್ಲಿ ಆ ಒಂದು ಸೌರಭ ಅಂತೇಳಿ ಗುಣ ಸೌರಭ ಅಂತೇಳಿ ಭಗವಂತನ ಗುಣಗಳನ್ನು ಸೌರಭ ಅಂದ್ರೆ ಸುರಭ ಸೌಗಂಧ್ಯ. ಸೊ ಗುಣಗಳನ್ನು ಆ ಸೌಗಂಧ್ಯವನ್ನು ಲೋಕಕ್ಕೆ ಹರಡಿಸುವಂತಹ ಒಂದು ರೀತಿಯಲ್ಲಿ ಗುಣಸೌರಭ ಅಂತ ಹೆಸರಿಟ್ಟು ಭಗವಂತನ ಗುಣಗಳನ್ನು ವರ್ಣನೆ ಮಾಡುವಂತಹದ್ದು ಹಾಗೆ ಒಂದೊಂದನ್ನು ಆ ವಿಧವಾಗಿ ರಚನೆ ಮಾಡಿದ್ದಾರೆ. ಇಲ್ಲಿ ನಾವು ಅನೇಕ ರೀತಿಯ ಸ್ಥಳಗಳಲ್ಲಿ ಹೇಳುವಂತಹ ಕೆಲವು ಜ್ಞಾನ ಶ್ಲೋಕಗಳನ್ನು ಇಲ್ಲಿ ನೋಡ್ಬಿಟ್ಟು ಮುಂಚೆ ಹೋಗೋಣ. ಇಲ್ಲಿ ನ ಮಾಧವ ಸಮೋ ದೇವ ನ ಸಮಧ್ವ ಸಮೋ ಗುರು ನ ತದ್ವಾಕ್ಯ ಸಮಂ ಶಾಸ್ತ್ರಂ ನ ತದಸ್ಯ ಸಮಪುಮಾನ್ ಅಂತ ಇದು ಒಂದು ಜ್ಞಾನ ಶ್ಲೋಕ. ಇದು ನೀವು ಕೇಳಿದಂತಹದ್ದು. ಸೊ ಅದನ್ನು ಸಂಕ್ಷೇಪವಾಗಿ ಇವುಗಳ ಅಂದ್ರೆ ಇದು ಪಾರ್ಟ್ ಆಫ್ ದಿ ಗುಣಸೌರಬಲ ಜ್ಞಾನ ಶ್ಲೋಕಗಳಂತ ಹೇಳಿ ಮೊದಲನೇ ಶ್ಲೋಕ ಅಲ್ಲಿ ಭಕ್ತಿಯ ಸ್ತುತ್ಯ ವಿರಕ್ತಿಯ ಅನ್ನೋದೇ ಮೊದಲನೇ ಶ್ಲೋಕ. ಅದಕ್ಕೆ ಮುಂಚೆ ಇದು ಧ್ಯಾನವನ್ನು ಮಾತ್ರ ಮಾಡುವಂತಹದ್ದು. ಮಾಧವ ಸಮನಾದಂತಹ ಒಂದು ಭಗವಂತ ಇಲ್ಲ, ಸರ್ವೋತ್ತಮನಾದವನು ಪರಮಾತ್ಮನೇ ಆಗಿದ್ದಾನೆ. ಮಧ್ವರಂತಹ ಒಬ್ಬರು ಗುರುಗಳಿಲ್ಲ, ನಟ ಮಧ್ವ ಸಮೋ ಗುರು ಅಂತೇಳಿ ಅವರು ಹೇಳಿದಂತಹ ವಾಕ್ಯ ಸರ್ವಶಾಸ್ತ್ರಗಳ ಸಾರವಾಗಿದೆ, ಅದಕ್ಕೆ ಸಮಾನವಾದ ಶಾಸ್ತ್ರವಿನ್ನೊಂದಿಲ್ಲ. ನಟದ್ವಾಕ್ಯ ಸಂಶಾಸ್ತ್ರಂ ನಟತಸ್ಯ ಸಮಪುಮಾನ್ ಅಂದ್ರೆ ಈ ಸಂಸಾರಾವಸ್ಥೆಯಲ್ಲಿ ಇರುವವರು ಜೀವೋತ್ತಮರಾಗಿದ್ದಾರೆ, ಅವರಿಗೆ ಸಮನಾದಂತಹ ಇನ್ನೊಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳಿ ಈ ಸಂಸಾರಾವಸ್ಥೆಯಲ್ಲಿ ಇರುವವರಲ್ಲಿ ಅವರೇ ಜೀವೋತ್ತಮರಾಗಿದ್ದಾರೆ ಅಂತ ಹೇಳಿ ಹೇಳುವಂತಹ ಶ್ಲೋಕ. ಅದೇ ವಿಧವಾಗಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಾಣದ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತೇಳಿ ಭಗವಂತನ ಹೆಸರುಗಳು ಕೃಷ್ಣ ವಾಸುದೇವ ಹರಿ ಪರಮಾತ್ಮನಾದಂತಹ ನಮಸ್ಕಾರ ಮಾಡುವವರ ಕ್ಲೇಶಗಳನ್ನು ನಾಶ ಮಾಡುವಂತಹ ಗೋವಿಂದನಿಗೆ ನಮಸ್ಕಾರ ಅಂತ ಹೇಳುವಂತಹದ್ದು. ಅದೇ ವಿಧವಾಗಿ ಕಾಮಧೇನು ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥೌ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟದಃ ಸತಾಂ ಅಂತೇಳಿ ಸತಾಂ ಸಜ್ಜನರಿಗೆ ಅಭೀಷ್ಟದಃ ಅಭೀಷ್ಟಗಳನ್ನು ಕೊಡುವವರು ಅಂತಹ ವಾದಿರಾಜ ಶ್ರೀಪಾದಗಳು ಅವರಿಗೆ ಹೇಗಿದ್ದಾರೆಂದ್ರೆ ಕಾಮಧೇನು ಯಥಾಪೂರ್ವಂ ಹೇಗಾದರೆ ಕಾಮಧೇನುವು ಬೇಡಿದ ಇಷ್ಟ ಅರ್ಥಗಳನ್ನು ಕೊಡುತ್ತೋ ಅದೇ ವಿಧವಾಗಿ ಸರ್ವಾಭೀಷ್ಟ ಫಲಪ್ರದ ಹಾಗೆ ನಮ್ಮ ಅಭೀಷ್ಟಗಳನ್ನು ಬೇಡಿದ್ದನ್ನೆಲ್ಲ ಕೊಡುತ್ತೋ ಕಾಮಧೇನುವು. ಹಾಗೆ ತಥಾ ಕಲವು ಕಲಿಯುಗದಲ್ಲಿ ಅದೇ ರೀತಿಯಲ್ಲಿ ಕಲಿಯುಗದಲ್ಲಿ ವಾದಿರಾಜ ಶ್ರೀಪಾದರು ನಮ್ಮ ಅಭೀಷ್ಟಗಳನ್ನು ನೆರವೇರಿಸುತ್ತಾರೆ ಅಂತ ಹೇಳಿ ಧ್ಯಾನವನ್ನು ಮಾಡಿಬಿಟ್ಟು ಅವರು ರಚಿಸಿರುವಂತಹ ಯುಕ್ತಿಮಲ್ಲಿಕ ಗ್ರಂಥವನ್ನು ಪ್ರವೇಶ ಮಾಡೋಣ. ಅದನ್ನಲ್ಲಿ
ಯಥಾಪೂರ್ವ ಅಂದ್ರೆ ಹೆಂಗ ಅರ್ಥ ಬರ್ತದೆ ಸರ್ ಅದರಲ್ಲಿ?
ಯಥಾಪೂರ್ವಂ ಅಂತ ಹೇಳಿದರೆ ಇಲ್ಲಿ ನೋಡ್ರಿ, ಕಾಮಧೇನು ಯಥಾಪೂರ್ವಂ ಅಂತೇಳಿ, ಅಂದ್ರೆ ಯಥಾ ಹೇಗಾದರೆ, ಪೂರ್ವಂ ಪೂರ್ವಂ ಅಂದ್ರೆ ಪ್ರಸಿದ್ಧವಾಗಿರುವಂತಹದ್ದು ಅಂತೇಳಿ. ನಮ್ಗೆ ಯಾವ್ದಾದ್ರು ಒಂದು ಪೂರ್ವ ಅಂದ್ರೆ ವೃತ್ತ ಅಂತ ಇದ್ರೆ ಇದು ಪೂರ್ವ ಅಪರ ಅಂತ ಹೇಳಿದ್ವಿ. ಪೂರ್ವ ಮೀನ್ಸ್ ದಟ್ ವಿಚ್ ಹ್ಯಾಪನ್ಡ್ ಅರ್ಲಿಯರ್, ಅಂದ್ರೆ ಕಾಮಧೇನುವು ಎಲ್ಲರೂ ಕೇಳಿದ್ದಾರೆ. ಯಾರೇ ಅಂದ್ರೆ ಈಗ ವಾದಿರಾಜರ್ ಅಂತ ಹೇಳಿದ್ರೆ ಮಧ್ವ ಸಿದ್ಧಾಂತದಲ್ಲಿ ಇರುವವರು ಮಾತ್ರ ಕೇಳಿದ್ದಾರೆ. ಅದೇ ಕಾಮಧೇನು ಅಂತ ಹೇಳಿದಾಗ ಎಲ್ಲ ವೇದಗಳ ಒಂದು ಜ್ಞಾನ ಇರುವವರೆಲ್ಲರೂ ಕೂಡ ಶ್ರೀ ವಿಷ್ಣು ಇರ್ಬೋದು, ಅದ್ವೈತಿಗಳಿರ್ಬೋದು, ಯಾರೇ ಇದ್ರು ಕೂಡ ಇದು ಕಾಮಧೇನು ಅಂತ ಕೇಳಿದ್ದಾರೆ. ಅದೇ ಯಥಾ ಪೂರ್ವ ಮುಂದೆ ಹೇಗಾದರೆ, ಪೂರ್ವಂ ಮುಂದೆ ಮುಂದೆ ಇರುವುದಂತೆ, ಪ್ರಸಿದ್ಧವಾಗಿರುವುದಂತೇಳಿ. ಪೂರ್ವಂ ಮೀನ್ಸ್ ಅರ್ಲಿಯರ್ ಅಂತೇಳಿ. ಅರ್ಲಿಯರ್ ಅಂದ್ರೆ ಏನು? ಅರ್ಲಿಯರ್ ಟು ವಾಟ್ ಅಂತ ಹೇಳಿದರೆ ನಿಮಗೆ ತಿಳಿದ ನಿಮ್ಮ ಬುದ್ಧಿಯಲ್ಲಿ ಪೂರ್ವವ, ಪೂರ್ವ ಅಂದ್ರೆ ಅರ್ಲಿಯರ್, ಅರ್ಲಿಯರ್ ಇನ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ನಿಮಗೆ ತಿಳುವಳಿಕೆ ಬಂದಿರುವಂತಹದ್ದು ಮುಂದೆನೆ. ಪೂರ್ವ ಮೀನ್ಸ್ ಅರ್ಲಿಯರ್, ಅರ್ಲಿಯರ್ ಅಂಡ್ ಅರ್ಲಿಯರ್ ಇಟ್ ಸೆಲ್ಫ್ ಇಟ್ ಹ್ಯಾಸ್ ಕಮ್ ಟು ಯುವರ್ ನೋಟಿಸ್ ಅಂತೇಳಿ. ಆ ರೀತಿಯಲ್ಲಿ ವಾಟ್ ಹ್ಯಾಸ್ ಕಮ್ ಟು ಯುವರ್ ನೋಟಿಸ್ ಅರ್ಲಿಯರ್ ಅಂತ. ಸೊ ಯಥಾಪೂರ್ವಂ ಹೇಗಾದರೆ, ಕಾಮಧೇನು ಪೂರ್ವಂ ಸರ್ವಾಭೀಷ್ಟ ಅಂದ್ರೆ ಪ್ರಸಿದ್ಧವಾಗಿ, ಸರ್ವಾಭೀಷ್ಟ ಫಲಪ್ರದ ಅಂತ ಪ್ರಸಿದ್ಧವಾಗಿ ಇದೆಯೋ ಅಂತೇಳಿ. ಯಥಾ ಹೇಗಾದರೆ ಸರ್ವ ಕಾಮಧೇನು, ಕಾಮಧೇನುವು ಪೂರ್ವಂ ಸರ್ವಾಭೀಷ್ಟ ಫಲಪ್ರದ. ನೀವು ಕ್ಲೋಸ್ ಆರ್ಡರ್ ಅಲ್ಲಿ ಹಾಕಿದ್ರೆ ಯಥಾ ಹೇಗಾದರೆ ಕಾಮಧೇನು, ಕಾಮಧೇನುವು ಪೂರ್ವಂ ಅರ್ಲಿಯರ್ ಅಂದ್ರೆ ಪ್ರಸಿದ್ಧವಾಗಿದೆಯೋ, ಸರ್ವಾಭೀಷ್ಟ ಫಲಪ್ರದ ಪೂರ್ವಂ. ಸರ್ವಾಭೀಷ್ಟ ಎಲ್ಲ ಅಭೀಷ್ಟಗಳನ್ನು ಫಲಗಳನ್ನು ಕೊಡುವಂತಹದ್ದು ಆಗಿದೆಯೋ, ಆಗಿದೆ ಅಂತ ಪ್ರಸಿದ್ಧವಾಗಿದೆಯೋ. ಪೂರ್ವಂ ಅನ್ನೋದು ಪ್ರಸಿದ್ಧವಾಗಿದೆ, ಅರ್ಲಿಯರ್ ಇಟ್ ಸೆಲ್ಫ್ ಇಟ್ ಹ್ಯಾಸ್ ಬಿನ್ ನೋಟೆಡ್ ಅಂತ ಅರ್ಥದಲ್ಲಿ ಅಪೂರ್ವಂ ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ನೀವು ಯಥಾಪೂರ್ವಂ ಅನ್ನೋದು ಎರಡು ಎರಡು ವಿಧ, ಯಥಾಪೂರ್ವಂ ಅನ್ನೋದು ಒಟ್ಟಿಗೆ ತಗೋಬಹುದು. ಯಥಾಪೂರ್ವಂ ಅಂದ್ರೆ ಹೇಗೆ ಮುಂದೆ, ಯಥಾ ಹೇಗಾದ್ರೆ ಪೂರ್ವ ಮುಂಚೆ ಇದೆಯೋ ಅಂತ. ಯಥಾಪೂರ್ವಂ ಅನ್ನೋದು ಒಟ್ಟಿಗೆ ತಗೊಳ್ಳಿ, ಇಲ್ಲ ಯಥಾ ಕಾಮಧೇನು ಸರ್ವಾಭೀಷ್ಟ ಫಲಪ್ರದ ಪೂರ್ವ. ಯಥಾಪೂರ್ವಂ ಅನ್ನೋದು ಒಟ್ಟಿಗೆ ತಗೊಂಡ್ರೆ ಹೇಗಾದರೆ ಅರ್ಲಿಯರ್ ಅಂತ ಬರುತ್ತೆ. ಆರ್ ಹೇಗಾದರೆ ಕಾಮಧೇನು ಎಲ್ಲ ಅಭೀಷ್ಟಗಳನ್ನು ಕೊಡುವಂತಹದ್ದಾಗಿ ಪೂರ್ವಂ ಅರ್ಲಿಯರ್ ಇದೆಯೋ. ಸೊ ಯಥಾಪೂರ್ವ ಅನ್ನೋದನ್ನು ಬಿಡಿಸಿ ಹೇಳ್ರಿ, ಒಂದು ಒಟ್ಟಿಗೆ ಹೇಳೋದು ಯಥಾಪೂರ್ವಂ ಹೇಗಾದರೆ ಪ್ರಸಿದ್ಧವಾಗಿದೆಯೋ. ಹೇಗಾದರೆ ಕಾಮಧೇನುವು ಎಲ್ಲ ಅಭೀಷ್ಟಗಳನ್ನು ಕೊಡುವುದು ಅಂದು ಪ್ರಸಿದ್ಧವಾಗಿದೆಯೋ. ಎರಡು ರೀತಿಯಲ್ಲಿ ಹಾಗೆ ವಾದಿರಾದರು, ತಥಾ ಇನ್ ಸೇಮ್ ವೇ ಕಲವು ಕಲಿಯುಗದಲ್ಲಿ ವಾದಿರಾದರು ಅಂದ್ರೆ ಪೂರ್ವಂ ಅಂತ ಹೇಳಿದ್ರೆ ನಿಮ್ಮ ದೃಷ್ಟಿಯಲ್ಲಿ ಅದು ಮುಂಚೆ ಪ್ರಸಿದ್ಧವಾಗಿದೆ. ಅದೇ ಕಲಿಯುಗದಲ್ಲಿ ಬಂದರೆ ಕಲಿಯುಗದಲ್ಲಿ ನಿಮಗೆ ಕಾಮಧೇನುವು ನಿಮ್ಮ ಕೈಲಿ ಸಿಗೋದಿಲ್ಲ, ಅಂದ್ರೆ ಭೂಮಿಯಲ್ಲಿ ಕಾಮಧೇನುವು ಇಲ್ಲ, ಆದ್ರೆ ವಾದಿರಾದರಿದ್ದಾರೆ ಭೂಮಿಯಲ್ಲಿ. ಆದ್ದರಿಂದ ಕಾಮಧೇನುವು ನನಗೆ ಕಾಮಧೇನುವು ಬೇಕು ಅಂದ್ರೆ ಕಾಮಧೇನುವು ನಿಮಗೆ ಸಿಗೋದಿಲ್ಲ. ವಾದಿರಾದರು ಬೇಕು ಅಂದ್ರೆ ಅವರು ಎಲ್ಲ ಕಡೆ ನಮ್ಮ ಭಕ್ತರನ್ನು ಅನುಗ್ರಹ ಮಾಡ್ತಾ ನಿಂತಿದ್ದಾರೆ, ಆದ್ದರಿಂದ ಅವರು ನಮ್ಗೆ ಸಿಗುವಂತವರಾಗಿದ್ದಾರೆ. ಸೊ ಕಾಮಧೇನುವು ತನ್ನ ಹತ್ತಿರ ಬಂದವರನ್ನು ಮಾತ್ರ ಬೇಡಿದ್ದನ್ನು ಕೊಡುತ್ತೆ. ವಾದಿರಾದರು ಹಾಗಲ್ಲ, ಯಾರು ಕರೀತಾರೋ ಅವ್ರ ಹತ್ರ ಹೋಗ್ತಾರೆ. ಸೊ ಈಸ್ ಬೆಟರ್ ದನ್ ಕಾಮಧೇನು. ಕಾಮಧೇನು ಇದ್ದ ಕಡೆ ನಾವು ಹೋಗಬೇಕು, ನಾವಿದ್ದ ಕಡೆ ವಾದಿರಾದರು ಬರ್ತಾರೆ. ಸೊ ಆದ್ದರಿಂದ ಅವರು ಕಾಮಧೇನುಕ್ಕಿಂತ ಮೀರಿ ನಿಂತಿದ್ದಾರೆ ಅಂತ ಹಾಗೆಲ್ಲೂ ನಾವು ತಗೋಬಹುದು. ಕಾಮಧೇನು ಹತ್ರ ನಾವು ಹೋಗಬೇಕು, ನಮ್ಮ ಅಭೀಷ್ಟಗಳನ್ನಾಗಬೇಕು ಪೂರೈಸಬೇಕಂದ್ರೆ. ಆದರೆ ವಾದಿರಾದರು ನಾವಿದ್ದ ಕಡೆ ಅವರು ಬರ್ತಾರೆ. ಸೊ ಆದ್ದರಿಂದ ಈಸ್ ಇವನ್ ಬೆಟರ್ ದನ್ ಕಾಮಧೇನು. ಸೊ ಅದು ಹೇಳಿದ ಮೇಲೆ ಇದು ಬಹಳ ಭಂಡಾರಕ ಸ್ವಾಮಿಗಳವರು ಹೇಳುವಂತಹದ್ದೊಂದು ಬಹಳ ಪ್ರಸಿದ್ಧವಾಗಿರುವಂತಹ ಶ್ಲೋಕ, ಮೊದಲನೇ ಶ್ಲೋಕ ಇದು. ಅವರು ವಾದಿರಾಜ ಸ್ವಾಮಿಗಳವರು ಗುಣ ಸೌರಭದಲ್ಲಿ ರಚಿಸಿರುವಂತಹ ಮೊದಲನೇ ಶ್ಲೋಕ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜ ದಮಲ ಜನೌನ್ನತ್ಯ ಭುತ್ಯತ್ಪಕಾಯ ಶಿತ್ಯಾಂ ಅತ್ಯಲ್ಪ ಕೃತ್ಯೇಷ್ವಪಿ ಕುದನ ಕುತೌದ್ಧತ್ಯ ಭೂತ್ಯಾಜಕಾಯ ಕರ್ತ್ರೆ ಧತ್ರೆ ಹರ್ತ್ರೆ ಹಯಮುಖ ಹರೆಯೆ ಅಮುತ್ರ ಪಾತ್ರೆ ನಮಸ್ತೆ ತಸ್ಮೈ ತಸ್ಮೈ ಅಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಅಲಿಟ್ರೇಷನ್ ಅಂತೀವಿ ನಾವು ಇದಕ್ಕೆ ಸಂಸ್ಕೃತದಲ್ಲಿ. ಪ್ರಾಸ ಅನುಪ್ರಾಸ, ಅನುಪ್ರಾಸದಲ್ಲಿ ಅನೇಕ ವಿಧವಾದ ಅನುಪ್ರಾಸಗಳಿವೆ. ಚೇಕಾನುಪ್ರಾಸ, ವೃತ್ತಪ್ರಾಸ ಅಂತೇಳಿ ಹೀಗೆ ಮುಕ್ತ ಪದಗ್ರಸ್ತ, ಹೀಗೆ ವೇರಿಯಸ್ ಟೈಪ್ಸ್ ಆಫ್ ಅನುಪ್ರಾಸಗಳಿವೆ. ಅದರಲ್ಲಿ ಇದು ವೃತ್ತಿಯನುಪ್ರಾಸ ಅನ್ನುವ ರೀತಿಯಲ್ಲಿ, ಅಂದರೆ ಆವೃತ್ತವಾಗುತ್ತೆ, ರಿಪೀಟೆಡ್ ಆಗಿ ಒನ್ ಸೌಂಡ್, ಎನಿ ಒಂದು ಎರಡು ಅಕ್ಷರಗಳು ಮೂರು ಅಕ್ಷರಗಳು ಕಾಂಬಿನೇಷನ್ ಆಫ್ ಲೆಟರ್ಸ್ ಪದಗಳು ಅವು ಕೇಳಲಿಕ್ಕೆ ಸೊಂಪಾಗಿರುವಂತೆ ರಿಪೀಟ್ ಆಗುತ್ತೆ. ಅನುಪ್ರಾಸ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಅಲಿಟ್ರೇಷನ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಅಲ್ಲಿ ಆ ವಿಧವಾದ ಅಲಂಕಾರದಿಂದ ಇದು ಕೂಡಿರುವಂತಹದ್ದು ಫಿಗರ್ ಆಫ್ ಸ್ಪೀಚ್ ಅಂತೀವಿ. ಅದೇ ಇಲ್ಲಿ ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜತ್ ಅಮಲ ಜನೌನ್ನರ್ತಿಯ ಭುತ್ಯತ್ವಕಾಯ ಸ್ತುತ್ಯ ಮತ್ಯಲ್ಪ ಭುತ್ಯೇಷು ಅಪಿ ಕುಜನ ಕುಸೌದ್ಧತ್ಯ ಭುತ್ಯಾಜಕಾಯ ಕತ್ರೇ ದರ್ತ್ರೇಥ ಹತ್ರೇ ಹಯಮುಖ ಹರೆಯೇ ಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈ ಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಇಲ್ಲಿ ಮೊದಲನೇ ಇದರಲ್ಲಿ ಭಕ್ತರಿರ್ತಾರೆ, ಅನೇಕ ವಿಧವಾದ ಭಕ್ತರಿರ್ತಾರೆ ಪ್ರಪಂಚದಲ್ಲಿ. ಕೆಲವು ಭಕ್ತರು ಭಗವಂತನ ಗುಣಗಾನವನ್ನು ಮಾಡುವುದರಲ್ಲಿ ಬಹಳ ಸಮರ್ಥರಾಗಿ ಇದ್ದು ಅವರು ಬಹಳ, ಅಂದರೆ ನಮ್ಮ ನಮ್ಮ ಸಾಮಾನ್ಯ ಜನರ ಲೆವೆಲ್ಗೆ ಬಹಳ ನೀರು ನಿಂತ ಉದ್ದಂಡ ಭಕ್ತರು, ಬಹಳ ಎತ್ತರವಾದ ಭಕ್ತರಿರ್ತಾರೆ. ಅವರು ಮಾಡುವುದಕ್ಕೆ ಭಗವಂತ ಹೇಗೆ ಅವರನ್ನು ಕೊರಿತಾನೆ, ಅವರನ್ನು ರಕ್ಷಣೆ ಮಾಡ್ತಾನೆ, ಅವರನ್ನು ಹೇಗೆ ನೋಡಿಕೊಳ್ಳುತ್ತಾನೆ ಅನ್ನೋದನ್ನು ಮೊದಲನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ. ಅವರು ಭಕ್ತಿಯ ಸ್ತುತ್ಯ, ಇದು ಭಕ್ತಿಯ ಅಂದರೆ ಭಕ್ತಿಯಿಂದ, ಸ್ತುತ್ಯ ಸ್ತುತಿಯಿಂದ, ರಾಮೇಣ ಅಂತ ಹೇಳಿದಂತೆ ಸ್ತುತಿಯ ವಿಭಕ್ತಿಯಲ್ಲಿ ಬರುವಂತಹದ್ದು. ಭಕ್ತಿಯ ಭಕ್ತಿಯಿಂದಲೂ, ಸ್ತುತ್ಯ ಸ್ತುತಿಯಿಂದಲೂ ಅಂದರೆ ಸ್ತೋತ್ರ ಮಾಡುವುದರಿಂದಲೂ, ವಿರಕ್ತಿಯ ವಿರಕ್ತಿಯಿಂದಲೂ ಅಂದರೆ ವಿರಕ್ತಿ ಭಾವದಿಂದ, ವಿರಕ್ತಿ ಭಾವದಿಂದ ಅಂದರೆ ಕಠಿಣವಾಗಿರುವಂತಹ ವೈರಾಗ್ಯ ಭಾವವನ್ನು ತುಂಬಿಸಿಕೊಂಡವರಾಗಿ ಇದ್ದು ಹಾಗೆ ವಿರಕ್ತಿ ಭಾವದಿಂದಲೂ, ಭಜತ್ ಭಜಿಸುವಂತಹ ಸೇವಿಸುವಂತಹ ಭಗವಂತನನ್ನು ಸ್ತೋತ್ರ ಮಾಡುವಂತಹ ಈ ಗುಣಗಾನಗಳನ್ನು ಮಾಡುವಂತಹ ಅವರು ಭಗವಂತನ ಪೂಜೆ ಆದಿಗಳನ್ನು ಸೇವನಾದಿಗಳನ್ನು ಮಾಡುವವರಾಗಿದ್ದಾರೋ ಅಂತಹ ಭಜತ್ ಭಜಿಸುವಂತಹ ಸೇವಿಸುವಂತಹವರು ಅವರು ಎಂಥವರು? ಅಮಲ ಜನ ಔನ್ನತ್ಯ ಭೂತಿ ಅರ್ಪಕಾಯ, ಅವರು ಅಮಲ ಜನರಾಗಿದ್ದಾರೆ. ಮಲ ಅಂದ್ರೆ ಇಂಪ್ಯೂರಿಟೀಸ್, ಅಮಲ ಪ್ಯೂರಿಟಿ, ಸ್ವಚ್ಛವಾಗಿರುವಂತಹ ಅವರು ಅಂತಹ ಜನರು. ಹೀಗೆ ಭಗವಂತನನ್ನು ಭಕ್ತಿ ಸ್ತುತಿ ವಿರಕ್ತಿಗಳಿಂದ ಸೇವಿಸುವಂತಹ ಶುದ್ಧರಾಗಿರುವಂತಹ ಉತ್ತಮರಾಗಿರುವಂತಹ, ಅಂದರೆ ದೋಷಭಕ್ತಿ ಇಲ್ಲದೆ ಸ್ವಚ್ಛವಾದ ಭಕ್ತಿ ಉಳ್ಳವರಾಗಿದ್ದಾರೆ ಅಂತಹ ಅಮಲ ಜನರಿಗೆ, ಶುದ್ಧ ಜನರಿಗೆ, ಅವರಿಗೆ ಔನ್ನತ್ಯವನ್ನು ಭೂತಿಯನ್ನು ಅರ್ಪಕಾಯ ಕೊಡುವಂತಹವನು, ಪ್ರಸಾದ ಮಾಡುವವನು, ಅನುಗ್ರಹಿಸುವವನು ಅಂದರೆ ಏನು? ಔನ್ನತ್ಯ ಭೂತಿ, ಔನ್ನತ್ಯ ಅಂದರೆ ಉನ್ನತವಾಗಿರುವಂಥ, ಉನ್ನತ ಎತ್ತರವಾಗಿ ಉತ್ತರ ಎತ್ತರವಾಗಿರುವುದಂತ ಹೇಳಿದರೆ ಏನು? ಅವರಿಗೆ ಅಭಿವೃದ್ಧಿ. ಸೊ ಗಿವ್ಸ್ ಲಾಟ್ ಆಫ್ ಪ್ರಾಸ್ಪರಿಟಿ, ಅಪ್ಲಿಫ್ಟ್ ದೆಮ್, ಬ್ರಿಂಗ್ ದೆಮ್ ಅಪ್, ಅಪ್ಲಿಫ್ಟ್ ಮಾಡುವಂಥದ್ದು, ಔನ್ನತ್ಯವನ್ನು ಕೊಡುವಂಥದ್ದು. ಭೂತಿ ಅಂದರೆ ಸಂಪದ, ಭೂತಿ ವಿಭೂತಿ, ಇದನ್ನು ವಿಭೂತಿ ಯೋಗ ಅಂತ ಕರೀತಾರೆ. ಸೊ ಭೂತಿ ಅಂದರೆ ಸಂಪದ, ಸಂಪತ್ತು ಅಂತ ಹೇಳಿದರೆ ಎಲ್ಲ ವಿಧವಾದ ಸಂಪತ್ತು, ಲೌಕಿಕ ಸಂಪತ್ತು ಮಾತ್ರವಲ್ಲ, ಲೌಕಿಕ ಸಂಪತ್ತು, ಜ್ಞಾನ ಸಂಪತ್ತು, ಭಕ್ತಿ ಸಂಪತ್ತು, ವಿರಕ್ತಿ ಸಂಪತ್ತು, ಅನೇಕ ವಿಧವಾದ ಫಿಗರ್ಟಿವ್ ವೆಲ್ತ್ ಆಸ್ ವೆಲ್, ನಾಟ್ ಓನ್ಲಿ ದ ಲೌಕಿಕವಾದ ಸಂಪತ್ತು, ಅದನ್ನು ಕೊಡ್ತಾರೆ. ಆದರೆ ಅದು ಮುಖ್ಯವಲ್ಲ, ಅದಕ್ಕಿಂತ ಮುಖ್ಯ ರೀತಿಯಲ್ಲಿರುವಂತಹ ಇತರ ಸಂಪತ್ತುಗಳನ್ನು, ಅದನ್ನು ಕೊಡುವಂತಹವರಾಗಿದ್ದಾರೆ. ಹೀಗೆ ಭಗವಂತನ ಸೇವೆ ಮಾಡುವವರಿಗೆ ಔನ್ನತ್ಯವನ್ನು, ಭೂತಿಯನ್ನು, ಅಭಿವೃದ್ಧಿಯನ್ನು, ಸಂಪತ್ತುಗಳನ್ನು, ಅದನ್ನು ಅರ್ಪಕಾಯ ಅನುಗ್ರಹ ಮಾಡುವವನು, ಅರ್ಪಿಸುವಂತಹ ಅಂದರೆ ಅಲ್ಲಿ ಅನುಗ್ರಹ ಮಾಡು ಕೊಡುವಂತಹ ಅವನು. ಸೊ ಅವರಿಗೆ ಅರ್ಪಣೆ ಮಾಡುವುದನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತೀವಿ, ಅಂದರೆ ದೇವರಿಗೆ ಆಫರ್ ಮಾಡ್ತೀವಿ. ಭಗವಂತ ನಮಗೆ ಮಾಡುವಂತಹ ಅದನ್ನು ಆ ಅರ್ಪಣ ಅನ್ನುವ ಶಬ್ದದ ಪ್ರಯೋಗ ಮಾಡಿದ್ರೆ ಅದು ಸಮರ್ಪಣ ಅಂತ ರೀತಿಯಲ್ಲಿ ಅರ್ಪಣ ಅಲ್ಲ, ಅನುಗ್ರಹ ಮಾಡುವುದು ಅನ್ನುವ ರೀತಿಯಲ್ಲಿ ಅರ್ಪಣ. ಅರ್ಪಣ ಅನ್ನು ಕೊಡುವುದು ಅಂತ ಅರ್ಥ. ನಾವು ಕೊಡುವುದು ಅದು ಸಮರ್ಪಣ ಮಾಡುವುದು ಭಗವಂತನಿಗೆ ಭಕ್ತಿಯಿಂದ ಕೊಟ್ಟು, ಭಗವಂತ ನಮಗೆ ಕೊಡುವುದು ನಮ್ಮನ್ನು ಅನುಗ್ರಹ ಮಾಡುವುದಕ್ಕೆ ಕೊಡುವುದು. ಎರಡಕ್ಕೂ ಒಂದೇ ಶಬ್ದ ಅರ್ಪಣ ಅಂತ. ಎರಡಕ್ಕೂ ಒಂದೇ ಶಬ್ದ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಅಕ್ಷತೆಯನ್ನು ತಗೊಂಡಾಗ ದೇವರಿಗೆ ಪೂಜೆ ಚಿಕ್ಕವರು ನಾವು ದೇವರಿಗೆ ಹಾಕ್ತೀವಿ ಅಕ್ಷತೆ, ಪೂಜೆ ಮಾಡ್ತೀವಿ, ಪೂಜೆ ಮಾಡಲಿಕ್ಕೆ ನಮಸ್ಕಾರ ಮಾಡಲಿಕ್ಕೆ ಗೌರವ ಭಾವವನ್ನು ತೋರಿಸುವುದಕ್ಕೂ ಅಕ್ಷತೆಗಳನ್ನು ಹಾಕ್ತೀವಿ. ಯಾರಾದರೂ ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡಲಿಕ್ಕೆ ಅದಕ್ಕೂ ಅಕ್ಷತೆಯನ್ನು ಹಾಕ್ತೀವಿ. ಎರಡಕ್ಕೂ ಅಕ್ಷತೆಯೇ, ದೊಡ್ಡವರು ಚಿಕ್ಕವರಿಗೆ ಆಶೀರ್ವಾದ ಮಾಡಲಿಕ್ಕೆ ಅಕ್ಷತೆ, ಚಿಕ್ಕವರು ದೊಡ್ಡವರಿಗೆ ನಮಸ್ಕಾರ ಮಾಡಲಿಕ್ಕೂ ಅಕ್ಷತೆ. ಹಾಗೆ ಅರ್ಪಕ ಅನ್ನುವ ಶಬ್ದ ಅದು ನಾವು ದೇವರಿಗೆ ಅರ್ಪಣೆ ಮಾಡಿದಾಗ ಅದು ಭಗವಂತನಿಗೆ ಬಗ್ಗೆ ನಾವು ಭಕ್ತಿಯನ್ನು ತೋರಿಸುವುದಕ್ಕೆ ಅರ್ಪಣೆ ಮಾಡ್ತೀವಿ, ಸಮರ್ಪಣೆ ಮಾಡ್ತೀವಿ. ಭಗವಂತ ನಮಗೆ ಅರ್ಪಣೆ ಮಾಡುವುದಂದ್ರೆ ನಮಗೆ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲದವರಾಗಿದ್ದೀವಿ, ನಮಗೆ ಕೊಡ್ತಾನೆ ಭಗವಂತ, ಅನುಗ್ರಹ ಮಾಡ್ತಾನೆ, ಅದು ಅದಕ್ಕೂ ಅರ್ಪಕ ಅಂತ ಶಬ್ದ. ಹೀಗೆ ನಿರ್ವ್ಯಾಜ ಭಕ್ತಿಯಿಂದ ಅಂದ್ರೆ ಯಾವುದನ್ನು ಬಯಸದೆ ಏಕಾಂತ ಭಕ್ತರಾಗಿರುವವರು, ಉತ್ತಮ ಭಕ್ತರಾಗಿರುವವರು ಇತ್ಯಾದಿ ಅನೇಕ ವಿಧವಾದ ಎತ್ತರವಾದ ಭಕ್ತರು ಯಾರಿದ್ದಾರೋ ಅವರನ್ನು ಭಗವಂತ ಹೇಗೆ ಪಡಿತಾನೆ ಅನ್ನುವುದನ್ನು ಮೊದಲನೇ ಪಾದದಲ್ಲಿ ತೋರಿಸಿಕೊಡ್ತಿದ್ದಾರೆ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜ ದಮಲ ಜನ ಔನ್ನತ್ಯ ಭೂತ್ಯರ್ಪಕಾಯ ಬಿಡಿಸುವಾಗ ಭಜತ್ ಅಮಲ ಜನ ಔನ್ನತ್ಯ ಭೂತಿ ಅರ್ಪಕಾಯ ಅಂತ ಬಿಡಿಸುವುದು. ಅದಾದ ಮೇಲೆ ಆದರೆ ಇದು ಅಂತಹ ದೊಡ್ಡ ಭಕ್ತರನ್ನು ಭಗವಂತ ಪರಿತಾನೆ ಆಯಿತು, ನಮ್ಮಂತಹ ಅವರು ನಾವು ಅಲ್ಪ ಭಕ್ತರಾಗಿದ್ದೀವಿ, ಏನೋ ಭಗವಂತನ ಹತ್ರ ಒಂದು ಸ್ತೋತ್ರ ಮಾಡ್ತೀವಿ, ಒಂದು ಶ್ಲೋಕ ಹೇಳ್ತೀವಿ, ಬಹಳ ಅಲ್ಪ ಭಕ್ತರಿದ್ದೀವಿ. ಮತ್ತೆ ನಮ್ಮ ಅಲ್ಪ ಭಕ್ತರನ್ನು ದೇವರು ನೋಡ್ತಾನ? ದೊಡ್ಡ ಭಕ್ತರನ್ನು ದೇವರು ನೋಡ್ತಾನೆ. ಅಲ್ಪ ಭಕ್ತರ ಗತಿ ಏನು, ಅವ್ರಿಗೇನಾಗತ್ತೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಶಿಷ್ಯಾಂ ಅತ್ಯಲ್ಪ ಭಕ್ತಿಯೇಶು ಅಪಿ ಕುಜನ ಕೃತ ಔದ್ಧತ್ಯ ಭೂತ್ ಯಾಜಕಾಯ ಅಂತೇಳಿ. ಕ್ಷಿತಿ, ಕ್ಷಿತಿ ಅಂದ್ರೆ ಭೂಮಿ, ಭೂಮಿಯಲ್ಲಿ, ಈ ಭೂಮಿಯಲ್ಲಿ ನಿಂತವರು ನಮ್ಮಂತ ಜನರಿದ್ದಾರೆ, ಸಾಮಾನ್ಯ ಜನರು, ಅವರಿಗೆ ಶಿತ್ಯಾಂ ಭೂಮಿಯಲ್ಲಿ, ಭೂಮಿಯಲ್ಲಿರುವಂತಹ ಇಲ್ಲಿ ಜನ್ಮ ತಾಳಿದಂತಹ ಇಲ್ಲಿ ನಾವು ಹುಟ್ಟುವನ್ನು ಪಡೆದಂತವರು ನಾವು ಯಾರಿದ್ದಾರೋ ಅಂತಹ ಅತ್ಯಲ್ಪ ಭೃತ್ಯೇಷ್ವಪಿ ಅತ್ಯಂತ ಅಲ್ಪರಾದಂತಹ ಸಾಮಾನ್ಯ ಭೃತ್ಯರಲ್ಲಿ ಸಹ, ಅಂದರೆ ಅಂತಹ ಏಕಾಂತ ಭಕ್ತರಲ್ಲದೆ ಸಾಮಾನ್ಯ ಭಕ್ತರಾಗಿರುವಂತಹ ಅವರು, ಸಾಮಾನ್ಯ ಭೃತ್ಯರು, ಅತ್ಯಲ್ಪ ಸೇವಕರು, ಅಲ್ಪವರಾದ ಸೇವಕರು, ಸಾಮಾನ್ಯ ಭಕ್ತರಾಗಿರುವಂತಹವರು ಯಾರಿದ್ದಾರೋ ಅವರಲ್ಲಿ ಕೂಡ ಕುಜನ ಕೃತ ಉದ್ಧತಿಯ ಭೂತ್ಯಾಜಕಾಯ ಅಂತೇಳಿ. ಸರಿ, ನಮ್ಮಂತ ಸಾಮಾನ್ಯ ದೇವರನ್ನು ಸೇವಿಸಿದರೆ ನಮಗೇನು ಕೊಡ್ತಾನೆ ಭಗವಂತ ಅಂತ ಹೇಳಿದ್ರೆ, ನಾವು ಸಾಮಾನ್ಯ ಭಕ್ತರಿಗೆ ನಮಗೆ ಇರುವ ತೊಂದರೆಯಲ್ಲಿ ಬಹಳ ದೊಡ್ಡ ತೊಂದರೆ ಅಂತ ಹೇಳಿದ್ರೆ, ನಮಗೆ ಏನೋ ಅಲ್ಪ ಸ್ವಲ್ಪ ಸ್ವಾಧೀನ ನಾವು ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ನಮಗೆ ತೊಂದರೆ ಕೊಡಬೇಕು, ನಮ್ಮನ್ನು ಗೋಳೈಕೋಬೇಕು ಅಂತೇಳಿ ಈ ಪ್ರಪಂಚದಲ್ಲಿ ಬಹಳ ಜನ ನಮ್ಮನ್ನು ಕಾಡುವ ಟ್ರಬಲ್ ಮೇಕರ್ಸ್ ಅಂತೀವಲ್ಲ, ನಾವು ಜೀವನದಲ್ಲಿ ಅನುಭವಕ್ಕೆ ಬರ್ತಾನೆ ಇರುತ್ತೆ, ನಮ್ಗೆ ದಿನ ದಿನಕ್ಕೂ ಅನುಭವಕ್ಕೆ ಬರ್ತಾನೆ ಇರುತ್ತೆ. ಏನೋ ನಮ್ಮ ಪಾಡಿಗೆ ನಾವೇನೋ ಮಾಡ್ತೀವಿ ಅಂತ ಹೇಳಿದ್ರೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಿಮ್ ಮಾಡೋದೇನಿಲ್ಲ, ನಿಮ್ಗೇನು ಫಲ ಸಿಗೋದಿಲ್ಲ, ನಿಮ್ಗೆ ಎಲ್ಲ ಕೆಡೆ ಆಗತ್ತೆ, ನೀವು ದೇವರನ್ನು ಸ್ತೋತ್ರ ಮಾಡಿದ್ವ ಲಾಭ ಇಲ್ಲ, ಪ್ರಯೋಜನ ಇಲ್ಲ ಅಂತೇಳಿ ಆ ಗೋಳೋಯ್ಕೊಳ್ಳೋ ಇರ್ಬೋದು, ಪೂಜನರು ಇರ್ಬೋದು. ಇಲ್ಲ, ನಮ್ಗೆ ತೊಂದರೆ, ನಮ್ಗೆ ಟ್ರಬಲ್ ಮೇಕರ್, ನಮ್ಮ ಹತ್ರ ಬಂದು ನಮ್ಗೇನೋ ಟ್ರಬಲ್ ಮಾಡೋದು, ಏ ಅದ್ಯಾಕೆ ಮಾಡ್ತೀವಿ ಹೋಗು, ಇದೇ ಮಾಡ್ತೀವಿ ಹೋಗು ಅಂತೇಳಿ ನಮಗೆ ತರಲೆ ಕೊಡುವಂತವರು, ಹೀಗೆ ಅನೇಕ ರೀತಿಯಾದಂತಹ ಜನರು ನಮಗೆ ತೊಂದರೆ ಕೊಡುವ, ನಮ್ಮ ಸಾಧನೆಗೆ ಅಡ್ಡು ಬೀಳುವಂತಹ ಜನರು ಯಾರಿರ್ತಾರೋ ಹಾಗೆ ಮಾಡುವವರಿಗೆ ಅವರ ಔದ್ಧತ್ಯ ಅಂತ, ಔದ್ಧತ್ಯ ಅಂತ ಉದ್ಧಟವಾದ ಗೋಳೈಕೊಳ್ಳುವುದು. ಸೊ ಅಂತಹ ಔದ್ಧತ್ಯವನ್ನು ಮಾಡುವ ಔದ್ಧತ್ಯಕ್ಕೆ ಭೂ ಅಂತ ಹೇಳಿದ ಆಶ್ರಯವಾಗಿತ್ತು. ಕುಜನ, ಕೆಟ್ಟ ಜನರು ಅವರಿಂದ ಕೃತ ಮಾಡಲ್ಪಟ್ಟಿರುವಂತಹ ಔದ್ಧತ್ಯ, ಕೆಟ್ಟ ಕೆಲಸಗಳಿಗೆ ಭೂ ಆಶಯವಾಗಿರುವಂತಹ ಕೆಲಸಗಳಿಗೆ ಆಶಯವಾಗಿರುವಂತಹ ವಿಧಾನಗಳನ್ನು, ಇಲ್ಲ ಅದು ಅದಕ್ಕೆ ಆಶಯವಾಗಿರುವಂತಹ ಬಿಹೇವಿಯರ್, ಅದರಿಂದ ಬರುವ ತೊಂದರೆಗಳನ್ನು, ವಿಘ್ನಗಳನ್ನು ಎಲ್ಲವನ್ನು ಕೂಡ ತ್ಯಾಜಕಾಯ, ತ್ಯಾಜಕಾಯ ಅಲ್ಲಿ ಅರ್ಪಕಾಯ, ಇಲ್ಲಿ ತ್ಯಾಜಕಾಯ ಬಿಡಿಸುವಂತಹ ಅವನು, ಅಂದ್ರೆ ಅವನು ಆ ಕೆಟ್ಟ ಜನರು ಮಾಡುವ ಕೆಲ ವಿಧಾನಗಳು ಯಾವ್ದಿದೋ ಅವುಗಳನ್ನು ನಾಶಗೊಳಿಸುವವನು ಅಂತ. ಅಂದ್ರೆ ಮೊದಲನೇದೇನಾಯ್ತು, ಅನಿಷ್ಟ ನಿವರ್ತಕ ಅಂತೇಳಿ, ಮೊದಲನೇದರಲ್ಲಿ ದೊಡ್ಡವರಿಗೆ ಇಷ್ಟ ಪ್ರವರ್ತಕನಾಗಿದ್ದಾನೆ, ಎರಡನೇ ಅವರಿಗೆ ಅನಿಷ್ಟಕ ನಿವರ್ತಕನಾಗಿದ್ದಾನೆ. ಅಂದರೆ ಅನಿಷ್ಟ ನಿವರ್ತಕನಾಗುವುದು ಇಷ್ಟಪ್ರದನಾದಂತಲೇ, ಯಾಕಂದ್ರೆ ನಮಗೆ ತೊಂದರೆಗಳನ್ನು ತೆಗೆಯುವುದು ಅದು ಅನಿಷ್ಟ ನಿವರ್ತಕತ್ವ. ಆದ್ರೆ ತೊಂದರೆಗಳು ನಮ್ಗೆ ಬೇಡ, ಆದ್ದರಿಂದ ಅದು ಇಷ್ಟ ಪ್ರವರ್ತಕವೂ ಆಗುತ್ತೆ. ಅನಿಷ್ಟ ನಿವರ್ತಕತ್ವ ಇಷ್ಟ ಪ್ರವರ್ತಕತ್ವವೂ ಆಗುತ್ತೆ. ಸೊ ಈ ವಿಧವಾಗಿ ನಮಗಿರುವಂತಹ ಅನಿಷ್ಟಗಳನ್ನು ದೂರ ಮಾಡುವವನಾಗಿದ್ದಾನೆ ಭಗವಂತ ಅಂತೇಳಿ, ಅಂದ್ರೆ ಅಲ್ಪ ಭಕ್ತರಿಗೆ ಸಹಿತ ಅವರಿಗೆ ಬರುವ ತೊಂದರೆಗಳನ್ನು ದೂರ ಮಾಡುವವನಾಗಿದ್ದಾನೆ ಅಂತೇಳಿ. ಶಿತ್ಯಾಂ ಅತ್ಯಲ್ಪ ಬುತ್ತಿಯೇಷು ಅಪಿ ಬುತ್ತಿಯೇಷು ಅಪಿ ಬುತ್ತಿಯೇಷು ಅಪಿ ಕುಜನ ಕೃತ ಔದ್ಧತ್ಯ ಭೂ ತ್ಯಾಜಕಾಯ ಅಂತ ಹೇಳಿ ಎರಡನೇ ಪಾದದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ನಮಗೆ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿರುವಂತಹ ಸಮಾಚಾರ, ಬಹಳ ಜನ ತಪ್ಪಾಗಿ ತಿಳ್ಕೊಂಡಿರುವಂತಹ ವಿಷಯವೇನಂತ ಹೇಳಿದ್ರೆ, ತ್ರಿಮೂರ್ತಿಗಳು ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ಸೃಷ್ಟಿಯೆಲ್ಲ ಅವರಿಗೆ ಬಿಟ್ಟಿದ್ದು. ಅದರಲ್ಲಿ ವಿಷ್ಣುಗಾದರೂ ರುದ್ರನಿಗಾದರೂ ಏನು ಕೈಯಿಲ್ಲ, ಸೃಷ್ಟಿಯೆಲ್ಲ ಬ್ರಹ್ಮದೇವರ ಕೆಲಸ. ಎರಡನೇದು ಸ್ಥಿತಿ, ಆ ಸ್ಥಿತಿ ಕಾರ್ಯ ನಾರಾಯಣನಿಗೆ ಬಿಟ್ಟಿದ್ದು, ವಿಷ್ಣುವಿಗೆ ಸ್ಥಿತಿ ಕಾರ್ಯ ಮಾತ್ರ, ಸೃಷ್ಟಿ ಸಂಹಾರಗಳು ಅವನಿಗೆ ಕೈಲಿಲ್ಲ, ರುದ್ರದೇವರಿಗೆ ಸಂಹಾರ ಕಾರ್ಯ. ಅದರಲ್ಲಿ ಬ್ರಹ್ಮ ವಿಷ್ಣುಗಳು ಅವರು ಕೈ ಹಾಕೋದಿಲ್ಲ, ಅದು ರುದ್ರದೇವರು ಮಾಡೋ ಕೆಲಸ ಅಂತ ಹೀಗೆ ತಪ್ಪು ತಿಳುವಳಿಕೆ ಬಹಳ ಮಂದಿಗೆ ಇದೆ. ಸೊ ಅದನ್ನು ಅಲ್ಲಗಳಿಸುವುದಕ್ಕಾಗಿ ಇಲ್ಲಿ ಮೂರು ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ ಹರಿಗೆ, ಶ್ರೀಮನ್ನಾರಾಯಣನಿಗೆ. ಕರ್ತೆ ಧರ್ತೆ ಹರ್ತ್ರೆ ಅಂತೇಳಿ, ಅವನೇ ಕರ್ತ, ಅವನೇ ಧರ್ತ, ಅವನೇ ಹರ್ತ. ಈ ಮೂರು ಶಬ್ದಗಳು ಸೃಷ್ಟಿ ಸ್ಥಿತಿ ಲಯಗಳನ್ನು ಹೇಳುವಂತಹದ್ದು. ಅಥ ಅಥ ಅಂತ ಹೇಳುವುದರ ಮೂಲಕವಾಗಿ ಈ ಕಾರಣಗಳಿಂದ, ಇಷ್ಟು ಕಾರಣಗಳಿಂದ, ಎಷ್ಟು ಕಾರಣಗಳಿಂದ ಭಕ್ತಿಯಿಂದ ಮಾಡುವವರನ್ನು ಕಾಪಾಡುವವನು ಸರ್ವೋತ್ತಮನಾಗಿದ್ದಾನೆ. ಅಲ್ಪ ಭಕ್ತರನ್ನು ಅಂದ್ರೆ ಈ ಸೃಷ್ಟಿ ಸಂಹಾರಗಳನ್ನು ಮಾಡುವಂತಹ ಬ್ರಹ್ಮರುದ್ರರು ಸಹಿತ ಅವರು ಭಕ್ತಿಯಿಂದ ಸ್ತುತಿಯಿಂದ ವಿರಕ್ತಿಯಿಂದ ಭಗವಂತನನ್ನು ನಾರಾಯಣನು ಆಶ್ರಯಿಸಿಕೊಂಡಿದ್ದಾರೆ. ಅವರಿಗೆ ಏನು ಮಾಡ್ತಾ ಇದ್ದಾನೆ ಭಗವಂತ, ಔನ್ನತ್ಯ ಭೂತಿ ಅರ್ಪಕ, ಅದಕ್ಕೆ ಔನ್ನತ್ಯವನ್ನು ಭೂತಿಯನ್ನು ಕೊಡ್ತಾ ಇದ್ದಾನೆ. ಅಂದರೆ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಭಗವಂತನ ಅನುಜ್ಞೆಯಂತೆ, ಭಗವಂತನ ಒಂದು ಸಹಾಯದಿಂದಲೇ ಮಾಡ್ತಾ ಇದ್ರು ಕೂಡ ಪ್ರಪಂಚದಲ್ಲಿ ಪ್ರಸಿದ್ಧಿ, ಸೃಷ್ಟಿ ಯಾರು ಮಾಡ್ತಾರೆ, ಚತುರ್ಮುಖ ಬ್ರಹ್ಮ ಮಾಡ್ತಾನೆ ಸೃಷ್ಟಿ. ಅವರಿಗೆ ಅಂತಹ ಒಂದು ಕೀರ್ತಿ, ಪ್ರಖ್ಯಾತಿ, ಪ್ರಶಸ್ತಿ, ಒಳ್ಳೆ ಹೆಸರನ್ನು ಭಗವಂತ ಕೊಟ್ಟಿದ್ದಾನೆ. ಸೊ ಭಗವಂತನೇ ಎಲ್ಲ ಬ್ರಹ್ಮಣಿ ಬ್ರಹ್ಮರೂಪೇ ಸ್ಥಿತ ಶಿವರೂಪೇ ಶಿವೇ ಸ್ಥಿತ ಅಂಥೇಳಿ, ಬ್ರಹ್ಮ ಅನ್ನುವ ಹೆಸರಿನಿಂದ ಬ್ರಹ್ಮನಲ್ಲಿ ಶಿವ ಅನ್ನುವ ಹೆಸರಿನಿಂದ ರುದ್ರನಲ್ಲಿ ರುದ್ರ, ಇಲ್ಲ ಶಿವನಲ್ಲಿ ಶಿವ ಹೆಸರಿನಲ್ಲಿ ಭಗವಂತ ಇದ್ದು ಆ ಕೆಲಸಗಳನ್ನು ಅವನೇ ಮಾಡ್ತಾನೆ ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಆ ರೀತಿಯಲ್ಲಿ ಭಗವಂತನೇ ಎಲ್ಲವನ್ನೂ ಮಾಡ್ತಾನೆ ಅನ್ನುವ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ತ್ರೆ ಧರ್ತ್ರೇಥ ಹತ್ರೆ ಧತ್ರೆ ಅಥ ಹತ್ರೆ ಅಂತೇಳಿ, ಅಥ ಈ ಕಾರಣಗಳಿಂದ ಕರ್ತ ಧರ್ತ ಹರ್ತ ಆಗಿರುವಂತಹ ಭಗವಂತ ಅವನಿಗೆ ಅಂತ ಹೇಳುವುದಕ್ಕಾಗಿ ಕರ್ತ್ರೆ ಧರ್ತ್ರೆ ಅಥ ಹರ್ತ್ರೆ ಅಂತೇಳಿ, ಅಂದ್ರೆ ಪ್ರವರ್ತಕ ಪೋಷಕ ಆಮೇಲೆ ಸಂಹಾರಕ ಆಗಿರುವಂತಹ ಭಗವಂತನಿಗೆ. ಸೊ ಆ ಭಗವಂತನಿಗೆ ಅಂತೇಳಿ, ಸೊ ಹಯಮುಖ ಹರಯೇ, ಹಯಮುಖ ಹಯಗ್ರೀವ ರೂಪಿಯಾದ ಹರಯೇ ಹರಿಗೆ ಭಗವಂತನಿಗೆ ಅಮುತ್ರ ಪಾತ್ರೆ ನಮಸ್ತೆ ತೇ ನಮಸ್ತೆ, ಆ ಭಗವನ್ ಆ ಹರಿಗೆ ನಮಸ್ತೆ ತೇ, ನಿನಗೆ ನಮಃ ನಮಸ್ಕಾರ. ನಮಸ್ತೆ ಅಂದ್ರೆ ನಮಃ, ತೇ ತೇ ನಮಃ, ನಿನಗೆ ನಮಸ್ಕಾರ. ಅಂತಹ ಭಗವಂತನಾದ ನಿನಗೆ ನಮಸ್ಕಾರ, ನೀನು ಇನ್ನೂ ಹೇಗಿದ್ದೀಯಾ ಅಂತ ಹೇಳಿದರೆ ಅಮುತ್ರ ಪಾತ್ರೆ ಅಂತ ಹೇಳಿದ್ದಾರೆ. ಅಮುತ್ರ ಪಾತ್ರೆ ಅತ್ರ ಅಮುತ್ರ, ಅಮುತ್ರ ಅಂತ ಹೇಳಿದರೆ ಇಲ್ಲಿ ಮಾತ್ರ ಅಲ್ಲ ಅಲ್ಲಿ ಕೂಡ ಮೋಕ್ಷದಲ್ಲಿ ಕೂಡ ಅಂತೇಳಿ. ಸೊ ಅಮುತ್ರ ಪಾತ್ರೆ ಅಂತ ಹೇಳಿದರೆ ಈ ಶಬ್ದಕ್ಕೆ ಭಗವಂತ ಸಂಸಾರಾವಸ್ಥೆಯಲ್ಲಿ ರಕ್ಷಕನಾಗಿದ್ದಾನೆ ಅದು ನಿಜ, ಆದರೆ ಅಷ್ಟು ಮಾತ್ರವಲ್ಲ. ಈ ಅಮುತ್ರ ಪಾತ್ರೆ ಅಂತ ಹೇಳುವುದರ ಮೂಲಕವಾಗಿ ಸಂಸಾರಾವಸ್ಥೆಯಲ್ಲಿ ರಕ್ಷಕನಾಗಿರುವುದು ಮಾತ್ರವಲ್ಲದೆ ಅವನು ಪರಲೋಕದಲ್ಲಿ ಸಹಿತ, ಮುಕ್ತಿಯಲ್ಲಿ ಸಹಿತ, ಮೋಕ್ಷಸ್ಥಾನದಲ್ಲಿ ಸಹಿತ ಅಲ್ಲಿಯೂ ಪಾತ್ರನಾಗಿದ್ದಾನೆ, ವಂದ್ಯನಾಗಿದ್ದಾನೆ, ನಮಸ್ಕೃತ್ಯನಾಗಿದ್ದಾನೆ ಅಂತ ಒಂದು. ಇಲ್ಲ ಪಾತ್ರ ಅಂದ್ರೆ ಅಮುತ್ರಕ್ಕೂ ಪಾತ್ರ, ಪಾತ್ರ ಅಂದ್ರೆ ಯೋಗ್ಯನ, ಅಂದ್ರೆ ಅಲ್ಲಿಯೂ ನಮಸ್ಕಾರ, ವಂದನ ಯೋಗ್ಯನಾಗಿದ್ದಾನೆ, ಪೂಜಾ ಯೋಗ್ಯನಾಗಿದ್ದಾನೆ ಅಂತೇಳಿ ಒಂದು. ಇಲ್ಲ ಪಾ ರಕ್ಷಣೆ ಅಂತೇಳಿ, ಪಾ ಶಬ್ದಕ್ಕೆ ರಕ್ಷ, ಪಾತ ಅಂದ್ರೆ ರಕ್ಷಕ ಅಂತೇಳಿ, ಪಾತ್ರೆ ದತ್ತ ಧರ್ತ್ರೆ ಕರ್ತ ಕರ್ತ್ರಿ ಅಂದ್ರೆ ಪಾತ ಪಾತ್ರೆ. ಪಾತ ಅಂದ್ರೆ ರಕ್ಷಕನು, ಅಮೂತ್ರ ಪಾತ್ರೆ ಅಮೂತ್ರದಲ್ಲಿ ರಕ್ಷಕನಾಗಿರುವವನು ಅಂತೇಳಿ. ಸೊ ಪಾತ್ರೆ ಅನ್ನುವ ಶಬ್ದಕ್ಕೆ ರಕ್ಷಕನಾಗಿದ್ದಾನೆ ಅನ್ನುವ ಅರ್ಥವನ್ನು ಹೇಳ್ತಾ ನಮಸ್ಕಾರ ಅರ್ಹನಾಗಿದ್ದಾನೆ, ಅಷ್ಟೇ ಅಲ್ಲದೆ ಮುಕ್ತಿಯಲ್ಲಿಯೂ ರಕ್ಷಕನಾಗಿದ್ದಾನೆ ಆಗಿರುವಂತಹ ಆ ಭಗವಂತನಿಗೆ ಸೊ ಅಮೂತ್ರ ಪಾತ್ರೆ ನಮಸ್ತೆ, ನಿನಗೆ ನಮಸ್ಕಾರ. ಇನ್ನು ಅವನು ಎಂಥವನು, ಆ ಭಗವಂತ ಎಂಥವನು ಅಂತ ಹೇಳಿದ್ರೆ, ತಸ್ಮೈ ಆ ಭಗವಂತ ತಸ್ಮೈ ಅಂಥವನು ಆ ಹಯಮುಖ ಹರಿಗೆ, ತಸ್ಮೈ ಆ ಹಯಮುಖನಾದ ಹರಿಗೆ ಅವನು ಎಂಥವನು ಅಂತ ಹೇಳಿದರೆ, ಅವನು ತಸ್ಮೈ ಕಸ್ಮೈಚಿತ್ ಅಸ್ಮಿನ್ ಮನಸಿ ಧೃತ ಕಥಾ ವಿಸ್ಮೃತೋ ಸ್ಮಾರಕಾಯ. ಅಸ್ಮಿನ್ ಮನಸಿ, ಅಸ್ಮಿನ್ ಮನಸಿ, ಅಸ್ಮಿನ್ ಅಂದ್ರೆ ನಮ್ಮ ಮನಸ್ಸಿನಲ್ಲಿ. ಸೊ ಭಗವಂತ ಎಂಥವನು, ನಮ್ಮ ಮನಸ್ಸಿನಲ್ಲಿ ಏನಾದರೂ, ಸೊ ಅಸ್ಮಿನ್ ಮನಸ್ಸಿ ಧೃತ, ನಮ್ಮ ಮನಸ್ಸಿನಲ್ಲಿ ಅಸ್ಮಿನ್ ಮನಸ್ಸಿ ಧೃತ ಕಥಾ, ಧೃತ ಅಂದ್ರೆ ಧರಿಸಿ, ಧೃತ ಅನ್ನುವ ಶಬ್ದಕ್ಕೆ ನಿಮಗೆ ಗೊತ್ತು, ಧಾರಣೆ ಅಂತೇಳಿ. ಸೊ ಧೃತ ಅಂದ್ರೆ ಧಾರಣ ಮಾಡೋದು, ಧರಿಸಿರುವಂತಹ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಧರಿಸಿದ್ದೀವಿ ನಾವು, ನಮ್ಮ ಮನಸ್ಸಿನಲ್ಲಿ ಧರಿಸಿರುವಂತಹದ್ದು ಆ ಸೃಷ್ಟಿಕರ್ತನಾದ ಸರ್ವಕರ್ತನಾದ ಎಲ್ಲ ಸಂಹಾರಕರ್ತನಾದ ಎಲ್ಲವೂ ಆದಂತಹ ಭಗವಂತನ ಮಹಿಮೆಗಳನ್ನು ನಮ್ಮ ಮನಸ್ಸಿನಲ್ಲಿ ಎಲ್ಲರೂ ಹೇಳ್ತಾರೆ, ಶ್ರವಣ ಮಾಡ್ತೀವಿ, ಧರಿಸಿದ್ದೀವಿ. ಅದು ಧರಿಸಿದ್ದೀವಿ ಅಂದ್ರೆ ವಿ ಆರ್ ನಾಟ್ ಗ್ರೇಟ್ ಭಕ್ತ, ಯಾರು ಹೇಳ್ತಾರೆ ಮನಸ್ಸಿನಲ್ಲಿ ಬರುತ್ತೆ ಮತ್ತು ಮರ್ತು ಹೋಗುತ್ತೆ, ವಿ ಫರ್ಗೆಟ್. ಸೊ ವೆನೆವರ್ ವಿ ಫರ್ಗೆಟ್, ಭಗವಂತ ಬಂದು ಮತ್ತು ನಮಗೆ ನೆನಪಿಗೆ, ಏ ನೀನು ಮರ್ತಿದ್ಯಾ ನೋಡು, ದೇವರು ಸ್ಮರಣೆ ಮಾಡು ಅಂತ ಹೇಳಿ ನಮ್ಮ ತಲೆ ಮೇಲೆ ಒಂದು ಹಾಕಿ ನಮ್ಮನ್ನು ಮತ್ತು ಅದನ್ನು ನೆನಪಿಗೆ ತಂದು ನಮ್ಮಿಂದ ಅದನ್ನು ಮಾಡಿಸ್ತಾನೆ. ಅಂದ್ರೆ ಯಾವಾಗ ಯಾವಾಗ ನಾವು ದೇವರನ್ನು ಮರಿತೀವೋ ಆವಾಗ ಆವಾಗ ಬಂದು ನಮಗೆ ಸ್ಮರಣೆಯನ್ನು ನೆನಪಿಗೆ ತಂದು ಕೊಡ್ತಾನೆ, ಸ್ಮರಣೆಗೆ ತಂದು ಕೊಡ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಸ್ಮಿನ್ ಮನಸ್ಸಿ ಧೃತ ಕಥಾ ವಿಸ್ಮೃತವು, ಧಾರಣೆ ಮಾಡಿದ ಕಥೆಗಳು ಭಗವಂತನ ಲೀಲೆಗಳು ಅವು ಮರೆತು ಹೋದಾಗ ವಿಸ್ಮೃತವು ಮರೆತುಬಿಟ್ಟಿವಿ. ಅದು ಮರೆತಿರುವಾಗ ವಿಸ್ಮರಣೆ ಉಂಟಾದ ಕಾಲದಲ್ಲಿ ವಿಸ್ಮರಣೆ ಬಂದಾಗ ಸ್ಮರಣೆ ಹೊಟ್ಟೋಯ್ತು ಮರೆತು ಬಿಡ್ತೀವಿ, ಆವಾಗ ವಿಸ್ಮೃತ ವಿಸ್ಮರಣೆ ಬಂದಾಗ ಸ್ಮಾರಕಾಯ ಅದು ನಮಗೆ ಸ್ಮರಣೆಗೆ ಮತ್ತು ನೆನಪಿಗೆ ತಂದು ಕೊಡ್ತಾನೆ, ನೋಡು ಇದು ಭಗವಂತನ ಲೀಲೆ ಹೇಗಿದೆ ಅಂತ ಹೇಳಿ ನಮಗೆ ನೆನಪಿಗೆ ತಂದು ಕೊಡ್ತಾನೆ ಆ ಭಗವಂತನ ಲೀಲೆಗಳನ್ನು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂತಹವನಾಗಿದ್ದಾನೆ ಭಗವಂತ ಅಂತೇಳಿ ಅದನ್ನು ಭಗವಂತನ ಆ ಗುಣವನ್ನು ಕೂಡ ಸ್ಮರಣೆ ಮಾಡ್ತಾ ಅವನು ಇನ್ನೂ ಹೇಗಿದ್ದಾನೆ ಅಂತ ಹೇಳಿದ್ರೆ, ತಸ್ಮೈ ಕಸ್ಮೈ ಚಿತ್ತು ಅಂತೇಳಿ, ತಸ್ಮೈ ಅನ್ನುವುದು ನೋಡಿದ್ವಿ, ತಸ್ಮೈ ಅಂತಹ ಆ ಹಯಮುಖನಾದ ಭಗವಂತನಿಗೆ ತಸ್ಮೈ ಅನ್ನುವುದು ನೋಡಿದ್ವಿ. ಕಸ್ಮೈ ಅಂದ್ರೆ ಏನು, ಕಸ್ಮೈ ಅಂದ್ರೆ ಒಂದು ಅರ್ಥದಲ್ಲಿ ಕ್ರೂಡ್ ಮೀನಿಂಗ್ ಯಾರಿಗಾದರೂ ಅಂದ್ರೆ ಭಗವಂತನ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ನಮಗೆ, ಅವನಿಗೆ ಭಗವಂತನಿಗೆ ಅನೇಕ ಹೆಸರು. ಸೊ ಯಹ ಕಹ ತತ್ ತಸ್ಮಿನ್ ಅಂತೇಳೆಲ್ಲವೂ, ಸೊ ಅವೆಲ್ಲವೂ ಕೂಡ ಭಗವಂತನ ಹೆಸರುಗಳೇ ಆಗಿದೆ. ಆದ್ದರಿಂದ ಭಗವಂತನಿಗೆ ಯಹ ಕಹ ಅನ್ನುವ ಶಬ್ದಗಳು ಕೂಡ ಅದೇ, ಕಸ್ಮೆ ಅಂದ್ರೆ ಯಹ ಶಬ್ದವಾಚಿನು, ಕಹ ಅಂದ್ರೆ ಕಹ ಶಬ್ದವಾಚಿನು. ಅದೇ ಕಹ ಅಂದ್ರೆ ಏನು, ಯಾರು ಅಂತ ಅಂದ್ರೆ ಯಾರು ಅಂತ ಯಾರು ಪ್ರಶ್ನೆ ಕೇಳಿದರು ಅದರ ಮುಖ್ಯ ಅರ್ಥ ಭಗವಂತನಿಗೆ ಒದ್ದಾದ್ದರಿಂದ ಅವನಿಗೆ ಕಹ ಅಂತ ಹೆಸರು. ಅಷ್ಟೇ ಅಲ್ಲ, ಕ ಆನಂದ ಅಂತೇಳಿ, ಭಗವಂತ ಆನಂದ ಮಾತ್ರ ವಪುಷನಾಗಿದ್ದಾನೆ, ಆದ್ದರಿಂದ ಅವನಿಗೆ ಕ ಶಬ್ದವಾಚಿನ ಕಹ ಅನ್ನುವ ಶಬ್ದ. ಕಸ್ಮೈ ಚಿತ್ತು ಅಂದ್ರೆ ಕ ಶಬ್ದವಾಚಿನಾದ ಭಗವಂತ, ಚಿತ್ತು ಜ್ಞಾನ ಆನಂದ ಅಂದ್ರೆ ಆನಂದಾದ ಅನಂತ ಗುಣಪೂರ್ಣನಾಗಿದ್ದಾನೆ, ಜ್ಞಾನದಿಂದ ತುಂಬಿದ್ದಾನೆ ಅಂತಹ ಕಸ್ಮೈ ಜ್ಞಾನದಿಂದ ಜ್ಞಾನಮಯನಾದ ಆನಂದಮಯನಾದ ಭಗವಂತನಿಗೆ ಚಿತ್ತು ಜ್ಞಾನ ಕಹ ಆನಂದ, ಜ್ಞಾನಾನಂದಾತ್ಮಕನಾದ ಭಗವಂತನಿಗೆ ಅಂತ ಒಂದರ್ಥ. ಇಲ್ಲ ಕಸ್ಮೈ ಚಿತ್ತು, ಯಾರಿಂದಲೂ ಕೂಡ ಈ ಕಸ್ಮೈ ಅನ್ನೋದು ಬೇರೆಯವ್ರಿಗೆ ಹಾಕೊಂಡಾಗ ಆ ತಸ್ಮೈ ಆ ಭಗವಂತ ಅವನು ಯಾನು ಎಂಥವನು, ಕಸ್ಮೈ ಚಿತ್ತು ಅಂದ್ರೆ ಯಾರಿಂದಲೂ ಕೂಡ ಪೂರ್ಣನಾಗಿ ತೆಲ್ಲಿಪಡವನಾಗಿದ್ದಿಲ್ಲ. ಕಸ್ಮೈ ಚಿತ್ತು, ಕಸ್ಮೈ ಚಿತ್ತು ಅನ್ನುವ ಶಬ್ದಕ್ಕೆ ಅವನ ಆನಂದ ಸ್ವರೂಪ ಅಂತ ಒಂದು ಅರ್ಥ ಹೇಳಿದರೆ, ಆನಂದಾದಿ ಅನಂತ ಗುಣಪೂರ್ಣನಾದ ಆ ಭಗವಂತನನ್ನು ಪೂರ್ಣವಾಗಿ ಸಾಕಲ್ಯೇನ ಅಂತೀವಿ, ಸಾಕಲ್ಯೇನ ಸಕಲವಾಗಿ ಅಂದ್ರೆ ಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ. ಕಸ್ಮೈ ಚಿತ್ತು, ಯಾರಿಂದಲೂ ಕೂಡ ಪೂರ್ಣವಾಗಿ ತಿಳಿಯಲ್ಪಡದೇ ಇರುವವನು, ಯಾರೂ ಅವನನ್ನು ಪೂರ್ತಿಯಾಗಿ ತಿಳಿದಿಲ್ಲ ಅಂತೇಳಿ ಆ ಕಾರಣದಿಂದ ಅವನಿಗೆ ಯಾರೇ ಆಗಲಿ ಕಸ್ಮೈ ಚಿತ್ತು, ಕಸ್ಮೈ ಚಿತ್ತು ಅವನು ಎಂಥವನೇ ಆಗಲಿ ಯಾರೇ ಅಂದ್ರೆ ಭಗವಂತ ಅಂತ ಕರೆಯಲ್ಪಡುವವನು ಅವನನ್ನು ನಾವು ನೋಡ್ಲಿಲ್ವಲ್ಲ, ಅವನು ಹೇಗೆ ಸೇವೆ ಮಾಡ್ಬೇಕಂತ ಯಾರಾದ್ರೂ ಸಂದೇಹ ಮಾಡಿದ್ರೆ ಸೃಷ್ಟಿಯಾದಿ ಎಲ್ಲ ಕಾರ್ಯಗಳನ್ನು ಮಾಡುವವನವನು ಯಾರೇ ಇರಲಿ, ನೋ ಮ್ಯಾಟರ್ ವಾಟ್ ಹೂ ಈಸ್, ಅವನು ವಂದ್ಯನು, ಅವನು ಸ್ತುತ್ಯನು, ಅವನನ್ನು ನಾವು ಗಾನ ಮಾಡಬೇಕು, ನಮಸ್ಕಾರ ಮಾಡಬೇಕು, ಸೇವೆ ಮಾಡಬೇಕು. ಯಾಕಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ಅವನು, ನಮಗೆ ಬೇಕಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ, ನಮಗೆ ಬೇಕಾದವರನ್ನು ಸೃಷ್ಟಿ ಮಾಡಿದ, ನಮಗೆ ಬೇಕಾದ ಸಾಧನೆಗಳನ್ನು ಸೃಷ್ಟಿ ಮಾಡಿದ. ಆ ಸಾಧನೆಗಳನ್ನು ನಾವು ಉಪಯೋಗಿಸಿಕೊಂಡು ಭಗವಂತನ ಸೇವೆ ಮಾಡಬೇಕನ್ನುವ ಬುದ್ಧಿಯನ್ನು ನಮಗೆ ಕೊಟ್ಟಿದ್ದಾನೆ, ಅದನ್ನು ಸೃಷ್ಟಿ ಮಾಡಿದ. ಹೀಗೆ ಎಲ್ಲ ರೀತಿಯಲ್ಲಿಯೂ ನಮಗೆ ಸೃಷ್ಟಿಯಾದ ನಿರ್ವಾಹಕನಾಗಿ ಯಾರೇ ಇದ್ದಾನೆ ಆ ಭಗವಂತ, ಅಂತವನು ಯಾರೇ ಇರಲಿ, ಅವನು ಭಗವಂತ ಅಂತ ಕರೀಲಿ, ಏನಾದರೂ ಹೆಸರು ಕರಲಿ, ಆದರೆ ಅವನು ವಂದ್ಯನೇ, ಅವನು ನಮಸ್ಕಾರ ಯೋಗ್ಯನೇ ಆಗಿದ್ದಾನೆ ಅಂತೇಳಿ. ಅದಕ್ಕೆ ಕಸ್ಮೈಚಿತ್ ಅಂತ ಅವನು ಯಾರೇ ಆಗಲಿ ಆ ಭಗವಂತನಿಗೆ ಅಂತೇಳಿ ಅವನಿಗೆ ನಮಸ್ತೆ ನಮಸ್ಕಾರ ನಮಃ ತೇ ನಿನಗೆ ನಮಃ ನಮಸ್ಕಾರ ಅಂತೇಳಿ ಆ ಭಗವಂತನ ಸ್ತೋತ್ರವನ್ನು ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಮಾಡಿದ್ದಾರೆ. ಅದಾದ ಮೇಲೆ ಎರಡನೇ ಶ್ಲೋಕದಲ್ಲಿ ಪಾರಂ ಭವಾಖ್ಯ ಜಲಧೇರ್ ಭುವನೈಕ ಸಾರಂ ಸ್ವೈರಂ ಕುತೋರು ವಿಧವೇದ ಪ್ರಥ ಪ್ರಚಾರಂ ಆರಂಜಿತಾಮರಜನಂ ಸುಖಚಿತ್ ಶರೀರಂ ಧೀರಂ ಸ್ಮರಾಮಿ ಹೃದಿ ಸತ್ಯವತಿ ಕುಮಾರಂ ಅಂತೇಳಿ. ಸತ್ಯವತಿ ಕುಮಾರಂ ಹೃದಿ ಸ್ಮರಾಮಿ, ಸತ್ಯವತಿ ಪುತ್ರನಾಗಿ ಅವತಾರ ಮಾಡಿದಂತಹ ಶ್ರೀ ವೇದವ್ಯಾಸ ರೂಪಿ ಭಗವಂತನಿಗೆ ಹೃದಯದಲ್ಲಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಸ್ಮರಾಮಿ ಸತ್ಯವತಿ ಕುಮಾರಂ ಹೃದಿ ಸ್ಮರಾಮಿ, ಸೊ ಸ್ಮರಾಮಿ ಹೃದಿ ಸತ್ಯವತಿ ಕುಮಾರಂ ಅಂತ ಎಂದಾಗುತ್ತೆ. ಅವನು ಎಂಥ ಅವನು ಅನ್ನುವುದು ಈ ಎಲ್ಲ ವಿಶೇಷಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಪಾರಂ ಅಂತೇಳಿ, ಪಾರಂ ಭವಾಖ್ಯ ಜಲದೇಹೆ, ಭವಾ ಆಖ್ಯ ಜಲದೇಹೆ, ಭವ ಅಂದ್ರೆ ಕೊಟ್ಟು ನೀವು ಭವಸಾಗರ ಭವ ಸಂಸಾರ, ಆಖ್ಯ ಆ ಹಾಗೆ ಪ್ರಸಿದ್ಧವಾಗಿರುವಂತಹದ್ದು, ಜಲಧಿ ಸಮುದ್ರದಂತೆ ಇರುವಂತಹದ್ದು. ಹೀಗೆ ಸಮುದ್ರದಂತೆ ಸಂಸಾರವೆನ್ನುವ ಭವ ಆಖ್ಯ ಜಲಧಿ, ಸಂಸಾರ ಅಂತ ಪ್ರಸಿದ್ಧವಾಗಿರುವಂತಹ ಸಮುದ್ರ ಯಾವುದಿದೆ ಅದರ ಪಾರಂ ಆಚೆ ದಡದಲ್ಲಿರುವವನು, ಅಂದ್ರೆ ಪಾರಂ ಅವನು ದಾಟಿದ್ದಾನೆ, ಅವನು ದಾಟಿದ್ದಾನೆ ಅಂದ್ರೆ ಅವನಿಗೆ ಯಾವತ್ತೂ ಇಲ್ಲ ಸಂಸಾರ, ಅವನು ದಾಟಿರೋದೇನು ಅವನು ದಾಟಿರೋದು ಅಂದ್ರೆ ಹಾಗಲ್ಲ, ಅವನು ನಮ್ಮನ್ನು ದಾಟಿಸುತ್ತಾನೆ. ಅಂದ್ರೆ ಅವನು ಮೊದಲು ದಾಟಿದ್ರೆ ತಾನೆ ನಮಗೆ ಅವನು ನಿತ್ಯ ಮುಕ್ತನಾಗಿದ್ದಾನೆ, ನಿತ್ಯಾನಂದಮಯನಾಗಿದ್ದಾನೆ, ಆದ್ದರಿಂದ ಅವನು ಮುಕ್ತಿ ಕೊಡಲಕ್ಕೂ ಯೋಗ್ಯನಾಗಿದ್ದಾನೆ, ಆನಂದ ಕೊಡಲಕ್ಕೂ ಯೋಗ್ಯನಾಗಿದ್ದಾನೆ. ಅವನು ಸಂಸಾರದ ಆಚೆ ಕಡೆ ಈಚೆ ಕಡೆ ಎಲ್ಲ ಕಡೆ ನಿಂತಿದ್ದಾನೆ ಅವನು. ಸೊ ಆ ಸಂಸಾರವನ್ನು ದಾಟುವ ಸಾಮರ್ಥ್ಯವೂ ಅವನಿಗಿದೆ. ಸೊ ಆದ್ದರಿಂದ ಸಂಸಾರವನ್ನು ದಾಟುವುದಕ್ಕೆ ನಮ್ಮ ಭಕ್ತರಿಗೂ ಆ ಸಾಮರ್ಥ್ಯವನ್ನು ಕೊಡುವವನು, ಅನುಗ್ರಹ ಮಾಡುವವನಾಗಿದ್ದಾನೆ. ಸೊ ಭವಾಖ್ಯ ಜಲದೇಹೆ ಪಾರಂ, ಭವಾಖ್ಯ ಜಲದಿಗೆ ಪಾರಮಾಗಿ ಅಂದ್ರೆ ದಾಟಿ ನಿಂತವನು ಅಂತ ಒಂದು, ಭವಾಖ್ಯ ಜಲದಿಯನ್ನು ದಾಟಿಸುವವನು ಪಾರಂ ಅಂದ್ರೆ ಮಿಕ್ಕವರು ದಾಟು ಭಕ್ತರು ದಾಟುವಂತೆ ಮಾಡ್ತಾನೆ. ಆದ್ದರಿಂದ ಭವಾಖ್ಯ ಜಲದೇಹೆ ಪಾರಂ ಭುವನೈಕ ಸಾರಂ, ಭುವನೈಕ ಸಾರಂ ಜಗತ್ತಿಗೆ ಸಾರಭೂತನಾಗಿದ್ದಾನೆ, ಜಗತ್ತಿನಲ್ಲಿ ಅವನೊಬ್ಬನೇ ಸಾರಭೂತ ಅಂದ್ರೆ ಮುಖ್ಯವಾದ ಸಾರಭೂತ, ಅವನು ಜಗತ್ತಿನ ಸಮಸ್ತ ಪ್ರಪಂಚಗಳ ಮುಖ್ಯವಾದ ಸಾರಭೂತನಾಗಿದ್ದಾನೆ. ಆದ್ದರಿಂದ ಏಕ ಪ್ರಾಧಾನ್ಯವನ್ನು ತಿಳಿಸುವಂತಹದ್ದು ಭುವನೈಕ ಸಾರಂ, ಈ ಪ್ರಪಂಚದಲ್ಲಿ ಅತ್ಯಂತ ಯುಕ್ತಿಯುಕ್ತವಾದಂತಹ ಸಾರವುಳ್ಳವನಾಗಿದ್ದಾನೆ ಅವನು. ಸ್ವೈರಂ, ಸ್ವೈರಂ ಅನ್ನುವ ಸ್ವೈರಂ, ಸ್ವೈರಂ ಅನ್ನುವ ಶಬ್ದ ಸ್ವಾತಂತ್ರ್ಯವನ್ನು ತಿಳಿಸುವಂತಹ ಶಬ್ದ. ಭಗವಂತ ಅವನು ಸ್ವೈರಂ ಅಂತ ಹೇಳಿದರೆ ಅವನು ಸ್ವೇಚ್ಛೆಯಿಂದ ಎಲ್ಲ ಮಾಡ್ತಾನೆ. ಈರ ಅಂದ್ರೆ ಇಚ್ಛೆ, ಸ್ವೈರ ಸ್ವೈರ ಸ್ವೇರ ಆಗುತ್ತೆ, ಅದೇ ಸ್ವ ಐರ ಭಾವಕ್ಕೆ ಐರ ಅಂತ, ಈರ ಅಂದ್ರೆ ಇಚ್ಛೆ ಮಾಡುವುದು, ಈರದ ಭಾವ ಐರವಾಗತ್ತೆ. ಸ್ವ ಈ ಐರ ಆ ಇಚ್ಛಾಭಾವ ಅನ್ನೋದು ಅವನಿಗೇ ಸ್ವತಂತ್ರವಾಗಿದೆ. ಆದ್ದರಿಂದ ಅವನು ಸ್ವೈರಂ ಅಂದ್ರೆ ಸರ್ವ ಸ್ವಾತಂತ್ರ್ಯ ಉಳ್ಳವನೂ ಆಗಿದ್ದಾನೆ, ಸ್ವೇಚ್ಛೆಯಿಂದ ಎಲ್ಲವನ್ನು ಮಾಡುವವನಾಗಿದ್ದಾನೆ. ಅಂತಹ ಸ್ವೇಚ್ಛಾ ಪೂರ್ಣನಾಗಿರುವಂತಹ ಅವನು, ಅವನು ಹೇಗಿದ್ದಾನೆ, ಕೃತೋರು ವಿಧ ವೇದ ಪಥ ಪ್ರಚಾರಂ ಅಂತೆ. ಇಲ್ಲಿ ಕೃತ ಉರು, ಕೃತ ಮಾಡಲ್ಪಟ್ಟಿರುವಂತಹ ಉರು, ಉರು ದೊಡ್ಡ ಅನೇಕ ರೀತಿಯಾದಂತಹ ವಿಧ ವಿಧಾನಗಳಿಂದ ವೇದ ಪಥ ಪ್ರಚಾರಂ, ವೇದಗಳವನ್ನು ಸಾರಿದವನಾಗಿದ್ದಾನೆ, ಬಹುವಿಧದಿಂದ ವೇದ ಮಾರ್ಗವನ್ನು ಪ್ರಚಾರ ಮಾಡಿದ್ದಾನೆ ಭಗವಂತ, ಸಜ್ಜನರಿಗೆ ಶ್ರೇಷ್ಠ ವೇದೋಕ್ತ ಸನ್ಮಾರ್ಗ ಪ್ರದರ್ಶಕನಾಗಿದ್ದಾನೆ ಅಂತೇಳಿ. ಅಂತಹ ಭಗವಂತನು ಅಂತ ಹೇಳುವುದಕ್ಕೆ ಅವನು ವಿಶೇಷವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಕೃತ ಉರು ವಿಧ ವೇದ ಪಥ ಪ್ರಚಾರ, ಇಲ್ಲಿ ಬಿಡಿಸುವಾಗ ಕೃತೋರು ವಿಧ ವೇದ ಪಥ ಪ್ರಚಾರ ಅನ್ನೋದನ್ನು ಬಿಡಿಸಿದೆ. ಕೃತ ಉರು ವಿಧ ವೇದ ಪಥ ಪ್ರಚಾರಂ, ಅದನ್ನು ವೇದದ ಮಾರ್ಗವನ್ನು ಪ್ರಚಾರ ಮಾಡಿದಂತಹ ಭಗವಂತನಿಗೆ ಆರಂಜಿತ ಅಮರ ಜನಂ, ಆರಂಜಿತ ರಂಜಿತ ಅಂದ್ರೆ ಸಂತೋಷಗೊಳಿಸಿದ್ದಾನೆ, ಆರಂಜಿತ ಚೆನ್ನಾಗಿ ಸಂತೋಷಗೊಳಿಸಿದ್ದಾನೆ, ದಟ್ ಮೀನ್ಸ್ ಈ ಪ್ಲೀಸ್ ಎಲ್ಲಾಟ್ ಯಾರನ್ನು ಆರಂಜಿತ ಅಮರ ಜನಂ ದೇವತಾ ಜನ ಅಂದ್ರೆ ಯಾವ ಭಗವಂತನಿಂದಾದರೆ ಎಲ್ಲ ದೇವತಾ ಸಮೂಹವು ಕೂಡ ಆನಂದದಿಂದ ತುಂಬಿದೆಯೋ, ಯಾಕಂದ್ರೆ ಅವ್ರಿಗೆ ಏನು ತೊಂದರೆ ಬಂದು ಅವಾಗಲೇ ಬಂದು ಅವರ ರಕ್ಷಣೆ ಮಾಡ್ತಾನೆ ಭಗವಂತ. ಅದಕ್ಕೆ ಎಲ್ಲರಿಗೂ ಭಗವಂತನ ಮೇಲೆ ಅತ್ಯಂತ ಪ್ರೀತಿ. ಅದಕ್ಕೆ ಅರಂಜಿತ ಅಮರ ಜನಂ, ಅರಂಜಿತಾಮರ ಜನಂ, ಆರಂಜಿತ ಚೆನ್ನಾಗಿ ಸಂತೋಷ ಮಾಡಲು ಕೊಟ್ಟಿರುವಂತಹ ದೇವತಾ ಜನಗಳು ಉಳ್ಳವನು. ಇಲ್ಲಿ ಆರಂಜಿತಾಮರ ಜನಂ ಅನ್ನುವ ಶಬ್ದ ಬಹುರೀಹಿ ಅನ್ನುವುದು ಎಕ್ಸಾಂಪಲ್. ಆರಂಜಿತವಾದ ಅಮರ ಜನ ಉಳ್ಳವನು, ಬಹುರಿ ಅಂದ್ರೆ ಉಳ್ಳವನು ಅಂತ ಅರ್ಥ ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಅದಕ್ಕೆ ಆರಂಜಿತ ಅಮರ ಜನಂ ಸುಖಚಿತ್ ಶರೀರಂ, ಅವನ ಶರೀರ ಎಂತಹದ್ದು. ಇದೆಲ್ಲ ಹೇಳಿದ್ವಿ ಭಗವಂತನಿಗೆ ಆಶೆ ಹೇಳಿ, ಓಹೋ ಅವನು ಕೂಡ ನಮ್ಮ ಹಂಗ ಒಂದು ಶರೀರ ಇದೇನು ಅಂತ ಹೇಳಿದ್ರೆ, ಇಲ್ಲ ಅವನಿಗೆ ಸುಖಚಿತ್ ಶರೀರಂ, ಅವನ ಶರೀರ ಅನ್ನುವುದು ಆನಂದ ಜ್ಞಾನಾನಂದಾತ್ಮಕವಾದದ್ದು. ಆನಂದಾತ್ಮಕ ಅನ್ನುವುದಕ್ಕೆ ಸುಖ ಶರೀರ, ಜ್ಞಾನಾತ್ಮಕ ಅನ್ನೋದಕ್ಕೆ ಚಿತ್ ಶರೀರ, ಜ್ಞಾನಾನಂದಾತ್ಮಕ ಎರಡೂ ಆಗಿದೆ ಅವನು ಅಂತ ಹೇಳಿದಕ್ಕೆ ಸುಖಚಿತ್ ಶರೀರಂ. ಸುಖವು ಚಿತ್ತು ಎರಡೂ ಕೂಡ ಅವೇ ಶರೀರವಾಗಿ ಉಳ್ಳ ಭಗವಂತನಿಗೆ ಆ ಭಗವಂತನನ್ನು ಧೀರಂ ಧೀರಂ ಸ್ಮರಾಮಿ, ಧೀರಂ ಧೀರಂ ಬುದ್ಧಿಮಂತನಾಗಿರುವಂತವನು ಅಂತಹ ಧೀ ಅಂದ್ರೆ ಬುದ್ಧಿ. ಧೀರಂ ಅನ್ನುವ ಶಬ್ದಕ್ಕೆ ಜಯಶಾಲಿಯಾಗಿದ್ದಾನೆ ಅಂತ ಒಂದು ಅರ್ಥ. ಇಲ್ಲ ಧೀರಂ ಅಂತ ಹೇಳಿದ್ರೆ ಸರ್ವಜ್ಞ ಅಂತೇಳಿ, ಧೀರ ಇಚ್ಛಾ ಮಾತ್ರದಿಂದ ಎಲ್ಲ ಬುದ್ಧಿಯನ್ನು ಅವನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಅಂದ್ರೆ ಅವನು ಸರ್ವಜ್ಞ ಆಗಿದ್ರೇನೆ ಅದು ಸಾಧ್ಯವಾಗುತ್ತೆ. ಹಾಗೆ ಸರ್ವಜ್ಞನಾಗಿರುವ ಭಗವಂತನ ನಾವು ಏನು ಮಾಡಬೇಕು, ಆ ಭಗವಂತನಿಗೆ ಸತ್ಯವತಿ ಕುಮಾರನಿಗೆ ಹೃದಯ ಸ್ಮರಾಮಿ, ಹೃದಯದಲ್ಲಿ ಸ್ಮರಣೆ ಮಾಡ್ತಾ ಇದ್ದೀನಿ. ಸೊ ಆರಂಜಿತಾಮರಧನಂ ಸುಖಚಿತ್ ಶರೀರಂ ಧೀರಂ ಸ್ಮರಾಮಿ ಹೃದಯ ಸತ್ಯವತಿ ಕುಮಾರಂ. ಸೊ ಧೀರನಾದ ಭಗವಂತ ಧೀರ ಬುದ್ಧಿಯಿಂದ ತುಂಬಿದವನು, ಬುದ್ಧಿಯಿಂದ ತುಂಬಿದವನು ಅಂತ ಹೇಳಿದ್ರೆ ಧೀರಂ ಅನ್ನುವ ಶಬ್ದಕ್ಕೆ ಬುದ್ಧಿಯಿಂದ ಯಾರು ತುಂಬಿದೆ, ಸರ್ವಜ್ಞ, ಒನ್ ಹೂ ನೋಸ್ ಎವ್ರಿಥಿಂಗ್, ಒಳ್ಳೆ ಬುದ್ಧಿ ಉಳ್ಳವನೇ ಅಂದ್ರೆ ಎಷ್ಟು ಬುದ್ಧಿ, ಎಲ್ಲರೂ ತಿಳಿದಂತಹ ಬುದ್ಧಿ. ಅದನ್ನ ಧೀರಂ ಸರ್ವಜ್ಞತ್ವನ ಭಗವಂತ ಸರ್ವಜ್ಞತ್ವವನ್ನು ತಿಳಿಸುವಂತಹದ್ದಾಗಿದೆ. ಅಂತಹ ಭಗವಂತನಿಗೆ ಸ್ಮರಾಮಿ, ಸ್ಮರಣೆ ಮಾಡ್ತಾ ಇದ್ದೀನಿ, ನಮಸ್ಕಾರ ಮಾಡ್ತಾ ಇದ್ದೀನಿ, ಹೃದಯದಲ್ಲಿ ಅವನನ್ನು ಪೂಜೆ ಮಾಡಿ ಸ್ಮರಣೆ ಮಾಡಿ ಅವನು ಕೀರ್ತಿಸುತ್ತೀನಿ ಅಂತೇಳಿ ಎರಡನೇ ಪದ್ಯದಲ್ಲಿ ವೀರವ್ಯಾಸ ದೇವರನ್ನು ಅಲ್ಲಿ ಸ್ತೋತ್ರ ಮಾಡಿದ್ದಾರೆ. ಸೊ ಅದಾದ ಮೇಲೆ ಮೂರನೇ ಪದ್ಯ ಅದನ್ನು ಓದ್ತೀನಿ, ಮೇ ಬಿ ಅರ್ಥದಿಂದ ನೆಕ್ಸ್ಟ್ ಟೈಮ್ ಮಾಡ್ಬೋದು, ಯಾಕಂದ್ರೆ ಕ್ವಶನ್ ಆನ್ಸರ್ ಏನಾಯ್ತು ಅದನ್ನು ನೋಡೋಣ. ಸೊ ಈ ಮೂರನೇ ಪದ್ಯ ಹೀಗಿದೆ, ನಾವು ಮುಂಚೆ ನೋಡಿದಾಗ ಪೂರ್ವ ಶಬ್ದ ಬಂತು, ಇಲ್ಲಿ ಮತ್ತು ಪೂರ್ವ ಶಬ್ದ ಬರುತ್ತೆ. ಸೊ ಇಲ್ಲಿ ಯಾವ ಅರ್ಥದಲ್ಲಿ ಬರುತ್ತೆ ಅಂತ ಮುಂಚೆ ನೋಡೋಣ. ಬಟ್ ಇಲ್ಲಿ ಯತ್ ಪೂರ್ವಂ ತ್ವಮ ಪೂರ್ವ ಸಿಂಧು ಅತರತ್ ಸದ್ವಂದ್ಯ ಮಧ್ವಾಚಲಾತ್ ಉದ್ಯಾತ ಶತಯೋಧನ ಪರಮದ ಸಂಶಂತಿ ಸಂತ ಕ್ಷಿತೌ ಚಿತ್ರಂ ಚೈತ್ರ ಭವ ಚರಿತ್ರಂ ಅಧುನಾ ಯತ್ ವೇದ ವಾರ್ಧಿಂ ತರನ್ ನಿತ್ಯಂ ಕೋಟಿ ಸಹಸ್ರ ಯೋಧನಮಪಿ ತ್ವಂ ರಾಜವದ್ ರಾಜಸೇ ಅಂಥೇಳಿ ಇಲ್ಲಿ ಮಧ್ವಾಚಾರ್ಯರ ಅವರನ್ನು ಅವರ ಇನ್ನೊಂದಂದ್ರೆ ಮಧ್ವಾಚಾರ್ಯರೇ ಯಾರು, ವಾಯುದೇವರ ಅವತಾರ. ವಾಯುದೇವರು ಮೊದಲು ಹನುಮಂತನಾಗಿ ಬಂದರು, ಆಮೇಲೆ ಭೀಮನಾಗಿ ಬಂದರು, ಆಮೇಲೆ ಮಧ್ವಾಚಾರ್ಯರ ಅವತಾರ ಮಾಡಿದ್ದಾರೆ. ಸೊ ಈ ಮಧ್ವಾಚಾರ್ಯ ರೂಪದಲ್ಲಿರುವ ಆ ವಾಯುದೇವರನ್ನು ಹೇಳ್ತಾ ಸ್ತೋತ್ರ ಮಾಡ್ತಾ ಹನುಮಂತದಲ್ಲಿ ಹೇಗೆ ಮಾಡಿದ್ದಾರೆ ಅನ್ನುವುದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದರ ಅರ್ಥವನ್ನು ಡೀಟೇಲ್ಡ್ ಮೀನಿಂಗ್ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ಎಲ್ಲರೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಗಾಯನವಾದ ಮನಸ್ಸೇಂದಿಯರು ಅಭ್ಯಾತ್ಮನಾವ ಸುಸ್ವಭಾವ ಕರೋಮಿ ಇತಿ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು. ಏನಾದರೂ ಕ್ವಶನ್ಸ್ ಏನಾದ್ರೆ ಕೇಳ್ರಿ, ಆರ್ ಎನಿ ವರ್ಡ್ ಫರ್ದರ್ ಎಕ್ಸ್ಪ್ಲನೇಷನ್ ಯಾವ್ದಾದ್ರು ಬೇಕಂತ ಕೇಳ್ರಿ.
ಸರ್ ಒಂದೇ ಬಿಫೋರ್ ಯು ನೀವು ಕೊಟ್ಟಿರೋ ಕ್ವಶನ್ ಸರ್, ಒಂದು ಸಾರಿ ನಾನು ಎರಡು ಶ್ಲೋಕ ಓದ್ತೀನಿ ಸರ್, ಐ ಜಸ್ಟ್ ವಾಂಟ್ ಅಂಡರ್ಸ್ಟ್ಯಾಂಡಿಂಗ್ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ಲಿ.
ಶೂರ್ 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 ಶೂರ್.
ಭೂತ್ಯರ್ಪಕಾಯ ಧರ್ತ್ರೇದಹಸ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ಕಸ್ಮೈ ಚಿದಸ್ಮಿನ್ ಮನಸಿ ಕೃತ ಕಥಾ ವಿಸ್ಮೃತೌ ಸ್ಮಾರಕಾಯ. ಇದು ನಿನ್ನೆ ಪ್ರೊನೌನ್ಸ್ ಕರೆಕ್ಟ್ಲಿ ಸರ್?
ಎರಡನೇ ಪಾದ ಸ್ವಲ್ಪ ಕ್ಷಿತ್ಯಾಂ, ಅಲ್ಲಿ ಕ್ಷಿತ್ಯಾಂ ಅತ್ಯಲ್ಪ ಬುದ್ಧಿಯೇಷ್ವಪಿ ಕುಜನ ಕುತೌದ್ಧತ್ಯ ಭೂತ್ಯಾಜಕಾಯ ಅಂತೇಳಿ. ಕ್ಷಿತ್ಯಾಂ ಅಂದ್ರೆ ಭೂಮಿಯಲ್ಲಿ. ಸೊ ಅತ್ಯಲ್ಪ ಭೃತ್ಯೇಷು ಅಪಿ, ಸೊ ಅತ್ಯಲ್ಪ ಭೃತ್ಯೇಷು, ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಷ್ವಪಿ ಕುಜನ ಕುತೌದ್ಧತ್ಯ ಭೂತ್ಯಾಜಕಾಯ. ಕುಜನ ಕೃತ ಔದ್ಧತ್ಯ ಭೂ ತ್ಯಾಜಕಾಯ.
ಸ್ಮರಾಮಿ ಶ್ರುತಿ ಸತ್ಯವತಿ ಕುಮಾರಂ.
ಅದೇ ಆರಂಜಿತಾಮರ ಜನಂ, ಅಲ್ಲಿ ಆರಂಜಿತ ಅಮರ, ಅಮರರ ದೇವತೆಗಳು. ಸೊ ಆರಂಜಿತಾಮರ ಜನಂ ಅನ್ನುವುದು ಅನ್ನು ಹೇಳುವಾಗ ಆರಂಜಿತಾಮರ ಜನಂ ಅಂತ ಹೇಳಿದಾಗ ಮನಸ್ಸಿನಲ್ಲಿ ಅಮರ ಜನ ದೇವತೆಗಳು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡಾಗ ನಾವು ಆರಂಜಿತಾಮರ ಜನಂ ಸ್ಮೂತ್ ಆಗಿ ಬರುತ್ತೆ. ಸೊ ಆರಂಜಿತಾಮರ ಜನಂ ಸುಖಿ ಶರೀರಂ ಧೀರಂ ಸ್ಮರಾಮಿ ಸತ್ಯ.
ಸೊ ಅಂದ್ರೆ ಇದರಲ್ಲಿ ನನ್ಗೆ ಅಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಕ್ವಶನ್ಸ್ ಆನ್ ದಿಸ್ ಫಸ್ಟ್ ಎರಡು ಶ್ಲೋಕ. ಆದ್ರೆ ಒಂದು ಕ್ವಶನ್ ವಿಚ್ ವಾಸ್ ಟ್ರಿಗ್ಗರ್ಡ್ ಬೈ ದಿಸ್ ಟೂ ಶ್ಲೋಕ. ಆಕ್ಚುಲಿ ನಾವು ಈ ಯಂತ್ರೋದ್ಧಾರಕ ನೋಡಿದ್ರೆ, ಯಂತ್ರೋದ್ಧಾರಕ ಸ್ತೋತ್ರ ನೋಡಿದ್ರೆ, ಯಂತ್ರೋದ್ಧಾರಕ ಸ್ತೋತ್ರ ಎಂಡ್ ಮಾಡೋದು ಯಾರಾದ್ರೆ ಹರಿ ಅಂಬುವನ್ನ ಸ್ವತಂತ್ರ ಅಂತ ಅನ್ಕೊಂಬಲ್ಲ ಅವ್ರ ನರಕಕ್ಕೆ ಹೋಗ್ತಾರೆ ಅಂತ ಯಂತ್ರೋದ್ಧಾರಕ ಸ್ತೋತ್ರ ಎಂಡ್ ಆಗ.
ಸಯಾತಿ ನರಕಂ ಧ್ರುವಂ ಅಂತ ಹೇಳಿ
ನರಕಂ. ಸೊ ನನ್ ಕ್ವಶನ್ ಏನಂತಂದ್ರೆ, ಆಕ್ಚುಲಿ ನೀವು ಎಲ್ಲಾ ಶ್ಲೋಕಗಳು ನೋಡಿ, ಎಂತ ಸ್ತೋತ್ರ ನೋಡಿ, ಎಂತ ಸ್ತುತಿಯ ನೋಡಿ, ಫೈನಲ್ ಆಗಿ ಇದು ಈ ಶ್ಲೋಕ ನಿಮ್ಗೆ ಈ ಸ್ತೋತ್ರ ಹೇಳ್ಕೊಂಡ್ರೆ ಇದು ಒಳ್ಳೇದಾಗತ್ತೆ, ಇದು ಒಳ್ಳೇದಾಗತ್ತೆ, ಇದು ಒಳ್ಳೇದಾಗತ್ತೆ ಅಂದ್ರೆ ಫೈನಲ್ ಅಲ್ಲಿ ಮಂಗಳ ಬರುತ್ತೆ. ಬಟ್ ಯಂತ್ರೋದ್ಧಾರಕ ಸ್ತೋತ್ರದಲ್ಲಿ ಇಟ್ ಮೆಂಟ್ ಆಪೋಸಿಟ್. ಫೈನಲ್ ಆಗಿ ಮಂಗಳಾದ ಹೇಳಿದ್ರು, ಫೈನಲ್ 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 ನರಕದ ಹೋಗಿದೆ ಅಂದ್ರೆ ಹೌ ಡಸ್ ಇಟ್ ಫಿಟ್ ಇನ್ ದ ಕಾಂಟೆಕ್ಸ್ಟ್ ಅಂತ. ಅಂದ್ರೆ ನಾವ್ ಎಲ್ಲಾ ಸ್ಲೋಕಕ್ಕೂ ನೋಡಿದ್ರೆ ಇದೊಂದು ತರ ಡಿಫ್ರೆಂಟ್ ಪಾತ್ ಆಗಿಬಿಟ್ಟಿದ್ದ. ಆದ್ರೆ
ಯಾಕೆ ಅಂತ ಹೇಳಿದರೆ, ಕಲಿಕಾಲ ಬಂದಾಗ ಜನಗಳಿಗೆ ಸಂದೇಹಗಳೇ ಹೆಚ್ಚಾಗಿ ಬರುತ್ತೆ. ಸಂದೇಹಗಳು ಬಂದಾಗ ಭಗವಂತನ ವಿಷಯದಲ್ಲಿ ಸಂದೇಹಗಳು ಎಲ್ಲಿ ಬಂದು ತಪ್ಪೆ, ಆದ್ರೆ ಭಗವಂತನ ವಿಷಯದಲ್ಲಿ ಸಂದೇಹ ಬಂದ್ರೆ ಸಹಿತ ಭಗವಂತ ಒಂದು ಅಲ್ಪ ಕಾಲ ಬಂದ್ರೆ ಏನೋ ಕನ್ಫ್ಯೂಸ್ ಆಗ್ಬಿಟ್ಟಪ್ಪ ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿ ಭಗವಂತ ಹಿ ಲೆಟ್ಸ್ ಲೈಕ್ ಗಿವ್ಸ್ ಎ ಲಾಂಗ್ ರೋಪ್. ಆದ್ರೆ ಈ ಯಂತ್ರೋದ್ಧಾರಕ ಹನುಮಂತನ ಸ್ತೋತ್ರವನ್ನು ಮಾಡುವಾಗ ಅದನ್ನು ಸಂದೇಹ ಮಾಡಿದರೆ ಅದು ಬಹಳ ತಪ್ಪಾಗತ್ತೆ. ಸಂದೇಹ ಮಾಡೋರು ಹತ್ರನೇ ಬರಬೇಡಿ ಅಂತೇಳಿ. ಸೊ ಇದು ಭಗವಂತನ ವಿಷಯವಲ್ಲ, ಭಗವದ್ ಭಕ್ತನ ವಿಷಯ. ಆ ಭಗವಂತನ ಸಂದೇಶವನ್ನು ಲೋಕಕ್ಕೆ ಬೀರಿದಂತಹ ಮಧ್ವಾಚಾರ್ಯರ ವಿಷಯ. ಆದ್ದರಿಂದ ಆ ಮಧ್ವಾಚಾರ್ಯರ ಮುಂದಿನ ಅವತಾರವಾದಂತಹ ಹನುಮಂತ ದೇವರ ಅವತಾರ, ಮಧ್ವಾಚಾರ್ಯರೇ ಮೊದಲು ಹನುಮಂತ ದೇವರಾಗಿ ವಾಯುದೇವರು ಬಂದರು, ಆಮೇಲೆ ಮಧ್ವಾಚಾರ್ಯರಾಗಿ ಬಂದರು. ಸೊ ಆದ್ದರಿಂದ ಆ ವಾಯುದೇವರ ಮೊದಲನೇ ಅವತಾರವಾದಂತಹ ಹನುಮಂತ ದೇವರ ರೂಪದಲ್ಲಿ ಅವರು ಇರುವಂತಹ ಸಮಯದಲ್ಲಿ ಯಂತ್ರೋದ್ಧಾರಕ ಯಂತ್ರವನ್ನು ಹಾಕಿ ಕಟ್ಟಾಕಿದ್ದಾರೆ ಹನುಮಂತ ದೇವರನ್ನ. ಅಂತಹ ಹನುಮಂತ ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದೀವಿ, ಇದರಲ್ಲಿ ಮಾತ್ರ ಸಂದೇಹ ಮಾಡಬೇಡಿ ಅಂತೇಳಿ ಅದರ ಇರುವಂತಹ ಒಂದು ಯುನಿಕ್ನೆಸ್ ಹೇಳುವಂತಹದ್ದು. ಅದರಿಂದ ಅದು ಅಮಂಗಳ ಅಂತ ಹೇಳು, ಅಮಂಗಳ ಅಂತ ಹೇಳೋದಕ್ಕಿಂತ ಕಾಷನಿಂಗ್ ಅಷ್ಟೇ. ಎತ್ತರೋತ್ತಿತ್ತ ಸಂದೇಹೋ ಸಯಾತಿ ನರಕಂ ಧ್ರುವಂ ಅಂತ ಹೇಳಿ, ಇಲ್ಲಿ ಸಂದೇಹವನ್ನು ಮಾತ್ರ ಮಾಡುವವರು ಇಲ್ಲಿ ಹತ್ತನೇ ಬರಬೇಡಿ. ಯಾಕಂದ್ರೆ ಇದು ಸಂದೇಹಗಳನ್ನು ಮಾಡುವಂತಹ ಒಂದು ಸಮಾಚಾರವೇ ಅಲ್ಲ. ಇಲ್ಲಿ ಯಾವ ಸಂದೇಹವೂ ಮಾಡಬಾರದು ಅನ್ನುವುದನ್ನು ತಿಳಿಸುವುದಕ್ಕಾಗಿ ಕೊನೆಯದಾಗಿ ಮಂಗಳವಲ್ಲೂ ಬಂದಿಲ್ಲವಾ ಅಂದ್ರೆ ಅದು ಒಂದು ವಿಧವಾದ ಮಂಗಳವೇ. ಯಾಕಂದ್ರೆ ಸಂದೇಹ ಮಾಡಿದ್ರೆ ಹೇಗೆ ನರಕಕ್ಕೆ ಹೋಗ್ತಾನೋ, ಅಲ್ಲಿ ಹಿರನ್ನಾಗಿರುವಂತಹದ್ದು ಚೆನ್ನಾಗಿ ವಿಶ್ವಾಸ ಮಾಡಿ ಮಾಡಿದ್ರೆ ಅಷ್ಟು ಅವರು ಮೋಕ್ಷಕ್ಕೆ ಹೋಗ್ತಾರೆ ಅನ್ನುವುದನ್ನು ಅಲ್ಲಿ ತಿಳಿಸಿಕೊಟ್ಟಂತಾಗುತ್ತೆ. ಆದ್ದರಿಂದ ಅದರಲ್ಲಿ ಅಡಕವಾಗಿರುವಂತಹದ್ದು ಸೊ ಅಲ್ಲಿ ಆ ಸಂದೇಹ ಮಾಡುವವರು ಕೆಟ್ಟಾಗದಾಗತ್ತೆ ಅಂತ ಹೇಳಿದ್ರೆ ಸಂದೇಹ ಮಾಡದೇ ಇರುವವರಿಗೆ ಒಳ್ಳೇದಾಗತ್ತೆ ಅನ್ನೋದನ್ನು ಸಿದ್ಧ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಕೊನೆದಾಗಿ ಆಗುವಂತಲ್ವಾ, ಕೊನೆದಾಗಿ ಕಾಷನಿಂಗ್ ವರ್ಡ್, ವಾರ್ನಿಂಗ್ ವರ್ಡ್ ಅದನ್ನು ಕೊಟ್ಟು ಅಲ್ಲಿ ಕೊನೆದಾಗಿ ಮಾಡಿದ್ದಾರೆ. ಸೊ ದಟ್ಸ್ ಓಕೆ, ದಟ್ಸ್ ಒನ್ ಅಪ್ರೂತ್ ಅಷ್ಟೇ.
ಬಟ್ ಅಂದ್ರೆ ಸಂದೇಹಕ್ಕೆ ಜಿಜ್ಞಾಸಕ್ಕೆ ವಾಟ್ ಇಸ್ ದ ಫೈನ್ ಲೈನ್ ಸರ್?
ಸಂದೇಹ ಅಂತ ಹೇಳಿದಾಗ ನಿಮಗೆ ಯಾವುದೇ ಒಂದು ವಿಷಯ ತಿಳಿದ ಮೇಲೆ ಆ ತಿಳಿದ ವಿಷಯವನ್ನು ಎಷ್ಟು ತಿಳಿದದು, ಐ ಮೀನ್ ಚೆನ್ನಾಗಿ ತಿಳಿದಿರಬೇಕಂತ, ತಿಳಿದಷ್ಟು ವಿಷಯ ಎಷ್ಟು ತಿಳಿದೋ ಅದಕ್ಕೆ ಅದು ಸರಿಯೋ ಅಲ್ಲವೋ ಅಂತ ಅದರ ಮೇಲೆ ಸಂಶಯ ಮಾಡುವುದು ಸಂದೇಹ. ಸಂದೇಹ ಐ ಮೀನ್ ಹ್ಯಾವಿಂಗ್ ನೋನ್ ಸಮಥಿಂಗ್, ವಾಟ್ ಎವರ್ ಇಸ್ ನ್ಯೂ, ಡೌಟಿಂಗ್ ದಟ್, ದಟ್ ಇಸ್ ಸಂದೇಹ.
ಅಂದ್ರೆ ನನ್ನ ಕ್ವಶನ್ ಕಾಂಟೆಕ್ಸ್ಟ್ ಸಂದೇಹ ಅಂದ್ರೆ ನಾವು ಪ್ರಮಾಣ ಪದ್ಧತಿಯಲ್ಲಿ ಓದ್ಕೊಂಡಂಗೆ ಡೋಲಾಯಮಾನ
ಎಕ್ಸಾಕ್ಟ್ಲಿ ಅದೇ ಸಂದೇಹ. ಯಾ ಸಂದೇಹ ಇಸ್ ಸೇಮ್, ಸಂಶಯ ಸಂದೇಹ ಸಿನಾನಿಮಸ್. ಆದರೆ ಜಿಜ್ಞಾಸ ಅನ್ನೋದು ಟೋಟಲಿ ಡಿಫ್ರೆಂಟ್, ಏನೂ ತಿಳಿದಿಲ್ಲ ಅದು ತಿಳಿಯಬೇಕನ್ನುವ ಇಚ್ಛೆ. ಸೊ ಇಟ್ ಇಸ್ ನಾಟ್, ಜಿಜ್ಞಾಸ ಇಸ್ ನಾಟ್ ಎ ನೆಗೆಟಿವ್ ಕ್ವಾಲಿಟಿ, ಬಟ್ ಸಂದೇಹ ಇಸ್ ಎ ನೆಗೆಟಿವ್ ಕ್ವಾಲಿಟಿ.
ಜಿಜ್ಞಾಸ
ಅನ್ನೋದು ಜಸ್ಟ್ ಅದು ಜಿಜ್ಞಾಸ ಅಂದ್ರೆ ನಿಮ್ಗೆ ಏನ್ ಪ್ರಶ್ನೆ
ಅಂದ್ರೆ ನನ್ ಪ್ರಶ್ನೆ ಏನಂದ್ರೆ ಸಂದೇಹ ವೈಟ್ ಇಸ್ ನೆಗೆಟಿವ್ ಅಂದ್ರೆ ಬಿಕಾಸ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಅ ಕ್ವೆಶ್ಚನ್ ಅಲ್ಲ. ಅಂದ್ರೆ ನಮಗೊಂದು ಕ್ವೆಶನ್ ಬಂದ್ರೆ
ನೆಗೆಟಿವ್ ಅಲ್ಲ ಅದು, ಇಟ್ ಇಸ್ ಸಂದೇಹ ಇಟ್ ಸೆಲ್ಫ್ ಇಸ್ ನೆಗೆಟಿವ್, ಬಟ್ ಪ್ರಿವೆನ್ಷನ್ ಪ್ರಿವೆನ್ಷನ್ ಆಫ್ ದ ನೆಗೆಟಿವ್ ಸೊ ದಟ್ಸ್ ಎ ಪಾಸಿಟಿವ್. ಸೊ ಸಂದೇಹ ಮಾಡ ಯಾಕೆ ನೆಗೆಟಿವ್ ಅಂದ್ರೆ ಸಂದೇಹ ಮಾಡಬೇಡ ಅಂತ ಹೇಳ್ತೀರಾ, ಆದ್ದರಿಂದ ನೆಗೆಟಿವ್ ಅಂದ್ರೆ ಅದು ಹಾಗೆ ನೆಗೆಟಿವ್ ಅಂತಲ್ಲ. ಸಂದೇಹ ಮಾಡದೇ ಇರೋದು ಪಾಸಿಟಿವ್, ಸಂದೇಹ ಮಾಡುವುದು ನೆಗೆಟಿವ್. ಸೊ ಕೆಲವು ಕಡೆ ಸಂದೇಹ ಮಾಡಬಾರದು ಅಂದ್ರೆ ಭಗವಂತನ ಸರ್ವಸಮರ್ಥ, ಅವನು ಸರ್ವಸಮರ್ಥ ಹೌದೋ ಅಲ್ಲವೋ ಸಂಶಯ ನನಗೆ ಬಂದ್ರೆ ಅದು ಸಂದೇಹ, ಆ ಸಂದೇಹ ಬೇಡ, ಅದಕ್ಕೆ ನೆಗೆಟಿವ್ ಅಂತ ಹೇಳು. ನೆಗೆಟಿವ್ ಅಂತ ಹೇಳಿದರೆ ಅದು ಮಾಡಿದರೆ ನೆಗೆಟಿವ್, ಮಾಡದಿದ್ದರೆ ಪಾಸಿಟಿವ್. ಸಂದೇಹ ಮಾಡಬಾರದು, ಅದು ನಿಷಿದ್ಧ ಕಾರ್ಯ. ಆರ್ ಅದು ಭಗವಂತನಲ್ಲಿ ಸಂದೇಹ ಮಾಡಿದ್ರೆ ಸಂದೇಹ ಮಾಡಬೇಕು. ಎಲ್ಲಿ ಸಂದೇಹ ಮಾಡಬೇಕು? ದುಷ್ಟರಲ್ಲಿ, ಅವನು ಬೇಡಪ್ಪ ಅವನೇನು ಮಾಡ್ತಾನೆ, ನಮ್ಗೆ ತೊಂದರೆ ಕೊಡ್ತಾನೆ, ಬೇಡ ಅವನಲ್ಲಿ ಸಂದೇಹ ಮಾಡಬೇಕು. ದುಷ್ಟರಲ್ಲಿ ನಾವು ಸಂದೇಹ ಮಾಡಬೇಕು, ವಿ ಹ್ಯಾವ್ ಟು ಕಾಷನ್, ಎಕ್ಸಿಕ್ಯೂಟ್ ಕಾಷನ್, ಮೂವ್ ಅವೇ ಫ್ರಮ್ ಹಿಮ್. ಆದ್ರೆ ಭಗವಂತನಲ್ಲಿ ಸಂದೇಹ ಮಾಡಬಾರದು, ಬಿಕಾಸ್ ಈ ವಿಲ್ ಡೆಫಿನೆಟ್ಲಿ ಕಾಪಾಡ್ತಾನೆ ಅನ್ನು. ಸೊ ಆದ್ದರಿಂದ ಸಂದೇಹ ಯಾಕೆ ನೆಗೆಟಿವ್ ಅಂದ್ರೆ ಅವಾಯ್ಡ್ ಮಾಡೋದ್ರಲ್ಲಿ ನೆಗೆಟಿವ್, ಸಂದೇಹ ಹ್ಯಾಸ್ ಟು ಬಿ ಅವಾಯ್ಡೆಡ್, ಜಿಜ್ಞಾಸ ಹ್ಯಾಸ್ ಟು ಬಿ ಡನ್. ಒನ್ ಇಸ್ ಟು ಬಿ ಅವಾಯ್ಡೆಡ್, ಅನದರ್ ಒನ್ ಇಸ್ ಟು ಬಿ ಡನ್. ಸಂದೇಹ ಮಾಡಬೇಡ, ಜಿಜ್ಞಾಸ ಮಾಡು. ಜಿಜ್ಞಾಸ ಅಂದ್ರೆ ಭಗವಂತನನ್ನು ತಿಳಿಯುವ ಇಚ್ಛೆ, ಭಗವಂತನನ್ನು ತಿಳಿಯುವ ಇಚ್ಛೆಕ್ಕೆ ಜಿಜ್ಞಾಸ ಅಂತ ಹೇಳುವುದು. ಸೊ ಜಿಜ್ಞಾಸ ಮಾಡಲೇಬೇಕು, ಸಂದೇಹ ಮಾಡಲೇಬಾರದು ಭಗವಂತನ ವಿಷಯದಲ್ಲಿ.
ಸರ್ ಸಾರಿ, ನನ್ ಐ ಡೋಂಟ್ ನೋ ಇಫ್ ಇಟ್ ಇಸ್ ಗೆಟಿಂಗ್ ಲೇಟ್ ಫಾರ್ ಯು, ಬಟ್ ಸಂದೇಹ ಮಾಡದೆ ಅಂದ್ರೆ ಹೌ ವಿಲ್ ಐ ಫಾರ್ ಎಕ್ಸಾಂಪಲ್.
ಓಕೆ ಓಕೆ, ನೀವು ಸಂದೇಹ ಅಂತ ಹೇಳಿದ್ರೆ ಸಂದೇಹ ಅನ್ನೋದಕ್ಕೆ ನೀವು ಅನಾಲಿಸಿಸ್ ಆರ್ ಲೈಕ್ ನೋ ಇನ್ಕ್ವೈರಿ ಅಂತ ತಗೊಳ್ತಾ ಇದ್ದೀರಾ. ಸಂದೇಹ ಇಸ್ ನಾಟ್ ದಟ್, ಕಾಂಟೆಕ್ಚುಯಲ್ ಆಗಿ ತಗೋಬೇಕು. ಇಲ್ಲಿ ಸಂದೇಹ ಇಸ್ ನಾಟ್ ಯೂಸ್ ಆಸ್ ಎ, ನೀವು ಅನ್ಲೆಸ್ ಸಂದೇಹ ಮಾಡದೇ ಇದ್ದರೆ ನಾನು ಹೇಗೆ ಪ್ರೊಸೀಡ್ ಆಗ್ತೀನಿ ಇನ್ ಅನಾಲಿಸಿಸ್ ಅಂತ ನಿಮ್ಮ ಪ್ರಶ್ನೆ.
ಹೌದು.
ಸೊ ಅಲ್ಲಿ ಸಂದೇಹ ಅನ್ನೋದು ಆ ಅರ್ಥದಲ್ಲಿ ಬಳಸಿಲ್ಲ. ಸಂದೇಹ ಅಂತ ಹೇಳಿದ್ರೆ ಹ್ಯಾವಿಂಗ್ ನೋನ್ ಇಟ್, ಯು ಡೌಟ್ ಇಟ್, ಓ ಮೇ ಬಿ ಗಾಡ್ ಇಸ್ ರಿಯಲ್ ಆರ್ ಹೌ, ನೀವು ದೇವರು ನಿಜವೋ ಅಲ್ಲವೋ ಅಂತ ಪ್ರಶ್ನೆ ಮಾಡ್ಕೊಂಡು, ಸಂದೇಹ ಇಸ್ ನಾಟ್ ಪ್ರಶ್ನೆ, ಕ್ವಶನ್ ಮಾಡ್ಕೊಂಡು ಹೋಗಬೇಕು. ಯು ಆಸ್ಕ್ ಯುವರ್ ಸೆಲ್ಫ್ ಎ ಕ್ವಶನ್, ಏನು ಅವನು ಹೌದು ದೇವರು ಇಂಥವನು ಹೌದೋ ಅಲ್ಲವೋ ಅಂತ ಮಾಡಿಬಿಟ್ಟು, ಹೌದು ದೇವರು ಇದೆಲ್ಲ ಮಾಡುವವನು ಅಂತ ತೀರ್ಮಾನ ಮಾಡಿ. ಸೊ ಸ್ಟೇಜ್ ಒನ್ ಕ್ವಶನ್, ಸ್ಟೇಜ್ ಟು ಅನಲೈಸ್, ಸ್ಟೇಜ್ ತ್ರೀ ಡಿಟರ್ಮಿನ್, ಸ್ಟೇಜ್ ಫೋರ್ ನಲ್ಲಿ, ನಾಟ್ ಇನ್ ಸ್ಟೇಜ್ ಒನ್ ಟು ತ್ರೀ. ನೀವು ಹೇಳೋದು ಕರೆಕ್ಟೇ, ಸ್ಟೇಜ್ ಒನ್ ನಲ್ಲಿ ಕ್ವಶನ್ ಮಾಡಬೇಕು, ಸಂಶಯ ಮಾಡ್ಬೇಕಂದ್ರೆ ಆ ವಿಧವಾದ ಸಂದೇಹ ಅಂದ್ರೆ ಹೌದು ಅಲ್ಲವೋ ಅಂತ ಅನಲೈಸ್ ಮಾಡ್ಲಿಕ್ಕೆ ಮಾಡುವಂತಹ ಸಂದೇಹ. ಒನ್ ಇಸ್ ಪ್ರೀ ಅನಾಲಿಸಿಸ್ ಬರುವಂತಹ ಸಂದೇಹ, ದಟ್ ಇಸ್ ಗುಡ್, ದಟ್ ಇಸ್ ಪಾಸಿಟಿವ್, ದಟ್ ಹ್ಯಾಸ್ ಟು ಬಿ ಡನ್. ಪ್ರೀ ಅನಾಲಿಸಿಸ್ ಸಂದೇಹ ಇಸ್ ಗುಡ್, ಅನಾಲಿಸಿಸ್ ಆಗೋಯ್ತು, ನಿಶ್ಚಯ ಆಯ್ತು, ಗುರುಗಳು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ನೀವು ಕೇಳಿದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಹೌದು ಅಂತ ಅನಿಸ್ತು, ಮಾಡ್ತಾ ಇದ್ದೀರಾ, ಸಡನ್ಲಿ ಹೌದು ಇದು ಮಾಡ್ತಾ ಇದ್ರೆ ಆಗತ್ತೋ ಇಲ್ಲೋ, ವೈ ಶುಡ್ ಐ ಡೂ, ಮೇ ಬಿ ಪೀಪಲ್ ಸೇ ಇಫ್ ಐ ಡೂ ದಿಸ್ ಗುಡ್ ವಿಲ್ ಹ್ಯಾಪನ್, ಸೊ ಬಟ್ ನನ್ಗೆ ಹೇಳಿದ್ದಾರೆ ಗುರುಗಳು ಮಾಡ್ತಾ ಬಂದಿದ್ದೀನಿ ಗುಡ್ ಆಗುತ್ತೆ ಅಂತ ಹೇಳಿ, ನೌ ಐ ಆಮ್ ಡೌಟಿಂಗ್, ಐ ಡೋಂಟ್ ನೋ, ಸೊ ಲೆಟ್ ಮೀ ಸ್ಟಾಪ್ ಇಟ್, ಐ ಡೋಂಟ್ ವಾಂಟ್ ಟು ಡೂ ಇಟ್ ಅಂತ ಹೇಳಿದ್ರೆ ಅದು ಸಂದೇಹ, ದಟ್ ಈಸ್ ನಾಟ್ ಗುಡ್ ಅಂತ ಹೇಳಿ, ದಟ್ ಕೈಂಡ್ ಆಫ್ ಎ ಸಂದೇಹ ಇಸ್ ನಾಟ್ ಹ್ಯಾವಿಂಗ್ ಕಮ್ ಟು ಎ ಕನ್ಕ್ಲೂಷನ್ ಪೋಸ್ಟ್ ಅನಾಲಿಸಿಸ್ ಸಂದೇಹ ಇಸ್ ನಾಟ್ ಗುಡ್, ಪ್ರೀ ಅನಾಲಿಸಿಸ್ ಸಂದೇಹ ಬೇಕು.
ನಾನು ಎರಡು ತರ ಆಲೋಚನೆ ಮಾಡಿದೆ, ಒಂದು ನೀವು ಹೇಳಿದಂಗೆ ಯಾಕೆ ಈ ಸ್ತೋತ್ರವು ನರಕದಿಂದ ನರಕಕ್ಕೆ ಹೋಗ್ತಾನೆ ಅಂತ ಎಂಡ್ ಆಗತ್ತೆ, ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪಾತ್ ಅಲ್ಲ, ಯಾವ ಶ್ಲೋಕವು ಯಾವ ಸ್ತೋತ್ರವು ಎಂತ ಚಿಕ್ಕ ಶ್ಲೋಕವಾಗ್ಲಿ ಎಂತ ದೊಡ್ಡ ಸ್ತೋತ್ರವಾಗಿ ಸೂಕ್ತವಾಗಿ ಹಂಗ ಹೇಳಲ್ಲ ಅಂದ್ರೆ ಐ ಥಿಂಕ್ ಯು ಕೈಂಡ್ ಆಫ್ ಅಂತಂದ್ರೆ ನನ್ ಸಂದೇಹ ಬರಲೇಬಾರ್ದು ಅಂದ್ರೆ ವಿ ಹ್ಯಾವ್ ಟು ಹ್ಯಾವ್ ಕ್ವಶನ್, ಅದರ ವಿ ಕ್ಯಾನಾಟ್ ಮೂವ್ ಫಾರ್ವರ್ಡ್. ಬಟ್ ನೀವ್ ಹೇಳಿದಾಗ ಒನ್ಸ್ ಐ ಮೇಕ್ ದಿ ಡಿಟರ್ಮಿನೇಷನ್ ಆರ್ ಒನ್ಸ್ ಐ ಗಾಟ್ ದ ಕ್ಲಾರಿಫಿಕೇಶನ್, ದೆನ್ ಡೋಂಟ್ ಗೋ ಇನ್ ಅಗೇನ್ ದಟ್ ಒಂಥರ ಡೋಂಟ್ ಗೋ ಇನ್ ದಟ್ ಪೆಂಡುಲಮ್ ಮೋಡ್ ಅಂತ ಬಿ ಡಿಟರ್ಮಿನೆಂಟ್ ಮೂವ್ ಫಾರ್ವರ್ಡ್ ಅಂತ.
ಹೌದು ಹೌದು, ಅಂದ್ರೆ ಡಿಟರ್ಮಿನ್ ಆಗ್ಬಿಟ್ಟ ಮೇಲೆ, ನಿಶ್ಚಯ ಆಗ್ಬಿಟ್ಟ ಮೇಲೆ, ನಿಶ್ಚಯ ಜ್ಞಾನ ಬಂದ್ಬಿಟ್ಟ ಮೇಲೆ ಮತ್ತು ಗೋ ಡೋಂಟ್ ಗೋ ಬ್ಯಾಕ್ ಟು ಸಂದೇಹ ಅಂತ. ಸೊ ನಾವು ಆದ್ರೆ ಮತ್ತೆ ನಾಳೆ ನೋಡೋಣ ಮತ್ತು ನಾರ್ಪಣಮಸ್ತು ಗಾಯನವಾದ ಮನಸ್ಸೇಂದೇರುವ ಬುದ್ಧಾತ್ಮನಾವ ಅನುಸು ಸ್ವಭಾವ ಸರ್ವಮೀತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಶ್ರೀಕೃಷ್ಣಾರ್ಪಣ.